మమ వాచమిమాం ప్రసుప్తాం సంజీవయత్యఖిల శక్తిధరస్వధామ్న అన్యాంశ్చ హస్తచరణశ్రవణత్వదాదీన్ ప్రాణాన్ నమో భగవతే పురుషాయ తుభ్యం యస్మాత్ బ్రహ్మేంద్ర రుద్రాది దేవతానాం శ్రేయోపి చ జ్ఞానస్ఫూర్తిః సదా తస్మై హరయే గురవే నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. లసతు శ్రీమద్ ఆనంద తీర్థేంద్రునో హృదంబరే యద్వచశ్చంద్రికా స్వాంత సంతాపం వినికృంతతి. సర్వోత్తమో విష్ణురథో రమా చ బ్రహ్మా చ వాయుశ్చ తదీయ పత్న్యౌ అన్యే చ దేవాః సతతం ప్రసన్నా హరౌ సుభక్తిం మయి సందిశంతు. శ్రీ గురుభ్యో నమః. హరిః ఓం. నారాయణాయ పరిపూర్ణ గుణార్ణవాయ విశ్వోదయస్థితిలయోన్నయతిప్రదాయ జ్ఞానప్రదాయ విబుధాసుర సౌఖ్య దుఃఖ సత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోక నమస్కృతం చ త్రైగుణ్యవర్జితమజం విభుమాద్యమీశం వందే భవఘ్నమమరాసుర సిద్ధవంద్యం. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరయే. పరమ పవిత్రవాద శ్రీమన్ మహాభారతదల్లి హేగె ఉద్యోగ పర్వదల్లి ధృతరాష్ట్ర సంజయనింద నిరీక్షితవాద ఉత్తరవన్ను పడదె హోదాగ ರಾತ್ರಿ ನಿದ್ರೆ ಬಾರದೇ ಇದ್ದಾಗ ವಿದುರನನ್ನು ಕರೆದು ಕೇಳಿದ, ನನಗೆ ನಿದ್ರೆ ಯಾತಕ್ಕೆ ಬರ್ತಾ ಇಲ್ಲ ಅಂತ ಕೇಳಿದರೆ ಅದಕ್ಕೆ ವಿದುರ ಕೊಟ್ಟ ಉತ್ತರ ಅತ್ಯಂತ ಮಾರ್ಮಿಕವಾದ ಉತ್ತರ. ಯಾವನು ಆರು ವಿಧವಾದ ದೋಷಗಳನ್ನು ಹೊಂದಿರ್ತಾನೆ ಅವನ ನಿದ್ರೆ ಬರೋದಿಲ್ಲ, ನಿನ್ನಲ್ಲಿ ಯಾವ ದೋಷ ಇದೆ ಅಂತ ಕೇಳ್ತೇನೆ, ನಿನ್ನಲ್ಲಿ ಎಲ್ಲ ದೋಷಗಳು ಇವೆ ಎಂಬುದನ್ನು ತಿಳಿಸಿದರು ಧೃತರಾಷ್ಟ್ರ ರಾಜ. ಆ ರೀತಿಯಾಗಿ ಪುತ್ರ ವ್ಯಾಮೋಹದಿಂದ ಪಾಂಡವರ ರಾಜ್ಯವನ್ನು ಕೊಡದೇ ಇದ್ದಿದ್ದರಿಂದನೇ ಅವನಿಗೆ ಅಂತ ಹಿಂಸೆ ಆಗ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನುಷ್ಯ ನಿಶ್ಚಿಂತನಾಗಿರಬೇಕು ಅಂತಿದ್ರೆ ಯಾವುದೇ ಒಂದು ಬಾಕಿಯನ್ನು ಉಳಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಧಾರ್ಮಿಕವಾಗಿ ನಾವು ಲೋಕದೊಳಗೆ ಸಾಲ ತಗೊಂಡಿದ್ದನ್ನು ತೀರಿಸ್ತಾ ಹೋದ್ರೇ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಆದರೆ ಅದನ್ನು ತೀರಿಸ್ತಾ ಲೌಕಿಕ ಸಮಾಧಾನ ಬರುತ್ತೆ. ಆದರೆ ಅನೇಕರಿಗೆ ಸಾಲ ಗೆಲ್ಲ ಏನೂ ಮಾಡಿರೋದಿಲ್ಲ, ಆದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಹೊರಗಿಂತ ಯಾವ ಕಮಿಟ್ಮೆಂಟು ಇರೋದಿಲ್ಲ ನೋಡೋದಕ್ಕೋಸ್ಕರ. ಮತ್ತೆ ನಮಗೆ ಅದಕ್ಕೆ ನಿದ್ರೆ ಬರೋದಿಲ್ಲ ಅಂತ ಕೇಳಿದರೆ ಹೇಳ್ತಾರೆ, ನೀವು ಲೌಕಿಕವಾಗಿ ಸಾಲ ಗೆಲ್ಲ ಏನಿಲ್ಲದೆ ಹೋದರೂ ಕೂಡ ನಮಗೆ ಐದು ಸಾಲಗಳಿವೆ, ಪಂಚಮಹಾಋಣಗಳನ್ನು ತಗೊಂಡು ಹುಟ್ಟಿಬಿಡ್ತಾನೆ. ದೇವಋಣ, ಋಷಿಋಣ, ಪಿತೃಋಣ, ಭೂತಋಣ, ಮನುಷ್ಯ ಋಣ, ಐದು ಋಣ ಇರುತ್ತೆ. ಅದನ್ನು ತೀರಿಸಿಲ್ಲ ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಇರೋದೇ ಇಲ್ಲ ಅಂತ ಅರ್ಥ. ಆದ್ದರಿಂದನೇ ಭಗವದ್ ಮುಂದೆ ಎಷ್ಟು ಪ್ರಶ್ನೆ ಕಾಲಕ್ಕೆ ಹೇಳಿದ್ದಾರೆ, ಅಂಥ ಮನುಷ್ಯ ಬದುಕಿ ಸತ್ತಿದ್ದಾಗಿರ್ತಾನೆ ಅಂತ ಹೇಳಿದ್ದಾರೆ. ಮೃತಃ ಅವನು ಜೀವನ್ ಅಜೀವತಿ, ಅವನು ಇದ್ದಾನೆ ಜೀವನ್ ಮೃತ ಅಂತ ಅವನ ಹೆಸರು, ಬದುಕಿದ್ದಾನೆ ಉಸಿರಿಲ್ಲ. ಯಾರು ಈ ಪಂಚಮಹಾಯಜ್ಞಗಳನ್ನು ಬಿಡ್ತಾರೆ ಅವರಿಗಿಂತ ದುರ್ಗತಿಯಾಗತ್ತೆ ಅನ್ನೋದನ್ನು ಎಷ್ಟೇ ಪ್ರಶ್ನೆ ಕಾಲಕ್ಕೆ ಧರ್ಮರಾಜನೇ ಹೇಳಿದ್ದಾನೆ. ವನದಲ್ಲಿದ್ದಾರೆ ಆರಾಮಾಗಿದ್ದಾರೆ, ರಾಜ್ಯದಲ್ಲಿದ್ದಾರೆ ಇವನಿಗೇನು ಆರಾಮ ಇಲ್ಲ. ಅಂದರೆ ಈ ನಮಗೆ ಅರ್ಥ ಆಗುತ್ತೆ, ಪಾಂಡವರು ಎಂದೂ ಸಹ ತಾವು ಇನ್ನೊಬ್ಬರ ಸತ್ಯಕ್ಕೆ ಆಸೆ ಪಟ್ಟಿಲ್ಲ ಆದ್ದರಿಂದ ಸುಖವಾಗಿದ್ದಾರೆ. ಇವರು ಇನ್ನೊಬ್ಬರ ವಸ್ತುವನ್ನು ಆಶಿಸಿ ಅಷ್ಟೇ ಬದುಕಿದ್ದಾರೆ, ತಮ್ಮದೇನೂ ಇಲ್ಲೇ ಇಲ್ಲ, ಅದರಿಂದಾಗಿನೇ ಇವರಿಗೆ ಸುಖ ಇಲ್ಲ ಅನ್ನೋದನ್ನು ಅನೇಕ ನೀತಿ ವಾಕ್ಯಗಳ ಮೂಲಕ ಹೇಳ್ತಾರೆ. ಅದಕ್ಕೆ ವಿದುರ ನೀತಿ ಅಂತ ಹೆಸರಾಯಿತು. ಲೋಕದ ನೀತಿಗಳನ್ನು ಹೇಳೋದು, ಇವನಿಗೆ ಅಪ್ಲೈ ಮಾಡೋದು. ಈ ರೀತಿ ಮಾಡಿ ಧೃತರಾಷ್ಟ್ರನಿಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಡ್ತಾನೆ. ಆ ಸಮಯಕ್ಕೆ ಹೇಳ್ತಾನೆ, ಪಾಂಡವರು ನಿನ್ನನ್ನು ತಂದೆ ಅಂತ ನೋಡ್ತಿದ್ದಾರೆ, ನೀನ್ಯಾಕೆ ಅವ್ರನ್ನ ಮಕ್ಕಳು ಅಂತ ನೋಡೋದಿಲ್ಲ ಅಂತ ಕೇಳ್ತಾನೆ. ಎಷ್ಟು ಒಳ್ಳೆಯದು ಅಂತ ನಿರೀಕ್ಷೆ ಮಾಡ್ತಾನೆ ಪಾಂಡವರೇ, ನೀವು ಮಕ್ಕಳು ನನ್ನ ಮಾತು ಕೇಳಿ ಅಂತ ಹೇಳ್ತಾನೆ. ಮಾತು ಕೇಳೋಷ್ಟು ಪೂರ್ತಿ ಮಾತ್ರ ಮಕ್ಕಳಷ್ಟೇ, ಆದರೆ ಅವ್ರ ಮಕ್ಕಳು ಅಂತ ನೀನು ಅವರು ನಿನ್ನ ತಂದೆ ಅಂತ ತಿಳ್ಕೊಂಡ ಮೇಲೆ ಮಕ್ಕಳು ಅಂತ ನೋಡಬೇಕಲ್ಲ ಅವರನ್ನು, ಯಾಕೆ ನೋಡೋದಿಲ್ಲ? ನೇರವಾದ ಪ್ರಶ್ನೆ ಇದೆಲ್ಲ ಕೂಡ. ಆಗ ಧೃತರಾಷ್ಟ್ರ ಹೇಳಿದ, ನಾನು ಎಲ್ಲ ತಿಳ್ಕೊತೇನೆ, ನನ್ನ ಮಗ ಎದುರಿ ಬಂದು ನಿಂತಷ್ಟು ನನ್ನ ಬುದ್ಧಿ ಕೆಟ್ಟೋಗುತ್ತೆ, ವ್ಯಾಮೋಹ ಬರುತ್ತೆ ಅಂತ ಹೇಳಿದ. ಇದು ಆಶ್ಚರ್ಯ, ಅವನಿಗೆ ಕಣ್ಣಿಲ್ಲ, ಮಗನ ನೋಡೋ ಸ್ಥಿತಿಯಲ್ಲಂತವನಿಲ್ಲ, ಅವನಿದ್ದಾನೆ ಅಂತಕ್ಕ ಧ್ವನಿ ಮೊದಲಾದ ಕೇಳಿದಾಗಲೇ ವ್ಯಾಮೋಹ ಬರುತ್ತಂತೆ. ಇನ್ನು ಕಣ್ಣು ಇದ್ದು ರೂಪನೂ ಕಾಣದಾರಿ ಎಷ್ಟು ವ್ಯಾಮೋಹ ಬರುವುದು ಮನುಷ್ಯರಿಗೆ. ಅದೊಂದು ಒಳ್ಳೆಯ ತಾತ್ವಿಕವಾದ ಮಾತದು, ಧೃತರಾಷ್ಟ್ರ ಕುರುಡ, ಒಳ್ಳೆಯ ಸಾಂಕೇತಿಕವಾದ ಮಾತದು. ಕುರುಡ, ನಮಗೆ ಕಣ್ಣಿದೆ ಅವನು ಕುರುಡ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ, ಅವನು ಕುರುಡ ಅಂದ್ರೆ ಏನೋ ಅವನಿಗೆ ಕಾಣ್ತಾ ಇಲ್ಲ. ಇವತ್ತು ನಾವು ಪುರಂದರದಾಸ ಹೇಳ್ತಾರೆ, ನಾವೆಲ್ಲ ಕುರುಡರೆ, ಕುರುಡನಾಯಿ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತು ಅಂತ ಹೇಳುತ್ತೆ. ಕುರುಡು ನಾಯಿ ಅಂತ ಕರೆಯುವ ಮೂಲಕವಾಗಿ ನಮಗೆ ಧರ್ಮವನ್ನು ತಿಳ್ಕೊಂಡಿಲ್ಲ ಅಂದರೆ, ಜ್ಞಾನ ಇಲ್ಲ ಅಂತ ಹೇಳಿದರೆ ಅವನು ಕುರುಡುತನ ಅಂತಲೇ ಅರ್ಥ. ಆಧ್ಯಾತ್ಮಿಕ ಕುರುಡುತನ ಇದ್ದರೆ ಮನುಷ್ಯನಿಗೆ ಹೀಗಾಗುತ್ತೆ. ಅವನಿಗೆ ಮಕ್ಕಳು ಅನ್ನೋ ಒಂದೇ ಕಾರಣಕ್ಕೆ ವ್ಯಾಮೋಹ. ಆದರೆ ಪಾಂಡವರ ಮೇಲೆ ಅವನ ತಮಾಷೆ ಅಂದರೆ, ಪಾಂಡವರು ಅನ್ಕಂಡಿಗೆ ಕಾಣೋದಿಲ್ಲ, ಕೌರವರು ಅನ್ಕಂಡಿಗೆ ಕಾಣೋದಿಲ್ಲ. ಆದರೆ ಕೌರವ್ರ ಬಗ್ಗೆ ಅಭಿಮಾನ ಇದೆ, ಪಾಂಡವರ ಬಗ್ಗೆ ಇಲ್ಲ. ಇದು ಆಶ್ಚರ್ಯ. ಇವತ್ತು ನಮಗೆ ದೇವರು ಕಣ್ಣಿಗೆ ಕಾಣೋದಿಲ್ಲ, ದೆವ್ಗಳು ಕಣ್ಣಿಗೆ ಕಾಣೋದಿಲ್ಲ. ಮನುಷ್ಯ ದೆವ್ಗೆ ಹೆದರ್ತಾನೆ, ದೇವ್ರಿಗೆ ಹೆದರದಲ್ಲ. ಇದು ಇನ್ನೂ ಆಶ್ಚರ್ಯ. ದೆವ್ವ ಅಂದರೆ ಹೆದರಿಬಿಡ್ತಾರೆ, ಶಾಂತಿ ಗಿಂತಿ ಮಾಡಿಸಿಬಿಡ್ತಾರೆ, ದೇವರಿಗೆ ಏನೂ ಇಲ್ಲ ಅದು ಅಂತ. ಎರಡೂ ಕಾಣೋದಿಲ್ಲ ಅಂದಮೇಲೆ ಎರಡಕ್ಕೂ ಒಂದೇ ರೀತಿಯಾಗಿ ನಡ್ಕೋದಿಲ್ಲ ಹಾಗಿದ್ರೆ, ಇದು ದೊಡ್ಡ ವಿಚಿತ್ರವಾದದ್ದು ಅಂದರೆ. ಇದೆಲ್ಲ ಏನು ತಿಳ್ಕೊಂಡಿದ್ದೆ ನಾವೀಗ, ಒನ್ ಸೈಡೆಡ್ ಅಪ್ರೋಚ್ ಅಷ್ಟೇ, ಇನ್ನೊಂದು ಮುಖ ನೋಡ್ತಾನೇ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಒಳ್ಳೆಯ ಭಾಗ ಇದೆ. ಧೃತರಾಷ್ಟ್ರನ ಕುರುಡು ಮಹಾಭಾರತದಲ್ಲಿ ಎಂಥ ವೇದವ್ಯಾಸರ ಕವಿತೆ, ಎಂಥ ಸಿಂಬಾಲಿಕ್ ಆಗಿರೋದು. ಒಬ್ಬ ಕುರುಡ ಹೇಗೆ ಬದುಕಿದ್ದಾನೆ, ಅವನಿಗೆ 100 ಮಕ್ಕಳು, ಕುರುಡನೇ 100 ಆಸೆಗಳು ಅಂತ ಅರ್ಥ. ಕುರುಡ ಜ್ಞಾನ ಇಲ್ಲ, 100 ಆಸೆಗಳು. ಪಾಂಡವರಾಜ ಖಂಡಿತನ ಇದೆ, ಒಳ್ಳೆ ಧರ್ಮ ಜ್ಞಾನ ಭಕ್ತಿ ಎಲ್ಲವನ್ನು ಹಿಡ್ಕೊಂಡವನು, ಒಳ್ಳೆ ಜಾಣನಾಗಿಬಿಟ್ಟ ಅವನು. ಆ ದೃಷ್ಟಿಯಲ್ಲಿ ಆ ಪಾಂಡವರಾಜನ ಒಂದು ಕಣ್ಣಿರುವಿಕೆ ಧೃತರಾಷ್ಟ್ರನ ಕುರುಡುತನ ಅನ್ನೋದು ಅತ್ಯಂತಿಕ ಸಾಂಕೇತಿಕವಾಗಿ ಆಧ್ಯಾತ್ಮಿಕವಾಗಿ ಹೇಳೋದು ಮಹಾಭಾರತದ ವೈಶಿಷ್ಟ್ಯ. ಅದಕ್ಕೆ ಅದು ಯಾರದೋ ಕಥೆಯಲ್ಲ, ನಮ್ಮದೇ ಕಥೆ ಅಂತ ಅವಾಗ ಅರ್ಥ ಆಗ್ತದೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಮಹಾಭಾರತ ಬರೀ ಕಥೆಯಲ್ಲ, ಅಧ್ಯಾತ್ಮನಿಷ್ಠ ಆಧ್ಯಾತ್ಮಿಕ ತತ್ವಗಳ ದೊಡ್ಡ ಒಂದು ಮಹಾಸಮುದ್ರ ಅಂತ ಕರೆದಿರೋದು ಅದರ ಹಿರಿಮೆ. ಧೃತರಾಷ್ಟ್ರ ಹೀಗೆಲ್ಲ ಹೇಳಿದ. ಆದರೆ ಏನು ಮಾಡೋದು ನಾನೀಗ ಅಂತ ಕೇಳಿದ ಧೃತರಾಷ್ಟ್ರ. ನೀವು ವಿಧರ ಹೇಳ್ತಾನೆ, ನೋಡು, ಅವರು ಬಂದು ದೇವತೆಗಳು ಉದ್ಧಾರ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಅವರು ಸಂತೋಷ ಪಡೋಹಾಗ ನಾವು ಬದುಕಬೇಕು, ಇಲ್ಲಿ ಹೋದರೆ ಇಲ್ಲ. ಆಗ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಧೃತರಾಷ್ಟ್ರ ಕೇಳ್ತಾನೆ ಆ ಪ್ರಶ್ನೆನ, ಅರೆ ದೇವತೆಗಳು ನೇರವಾಗಿ ಬಂದು ನಮಗೆ ಹೇಳಲಿ, ಇದು ಪ್ರಶ್ನೆ. ದೇವತೆಗಳು ನೇರವಾಗಿ ಬಂದು ನಮಗೆ ಹೇಳಲಿ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಹಾಗೆಲ್ಲ ಇಲ್ಲ, ದೇವತೆಗಳು ನೇರವಾಗಿ ಹೇಳೋದಿಲ್ಲ. ಅವರು ಯಾವಾಗಲೂ ಕೂಡ ನದೇವ ದಂಡ ಮಾದಾಯ ರಕ್ಷಂತಿ ಪಶುಪಾಲವತ್ ಎಂತೂ ರಕ್ಷಿತ ಮುಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್. ವಿದುರ ಹೇಳ್ತಕ್ಕಂಥ ಶ್ಲೋಕ ಇದು. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ದೇವತೆಗಳು ನಮ್ಮನ್ನು ಯಾವಾಗಲೂ ಕೂಡ, ಒಬ್ಬ ಕುರಿ ಕಾಯನೋ ದನ ಕಾಯನೋ ಇರ್ತಾನಲ್ಲ, ಆ ಕುರಿಗಳಿಗೆ ದನಗಳಿಗೆ ಕೋಲ್ ಹಿಡ್ಕೊಂಡು ಹೀಗೆ ಹೋಗು ಹಾಗೆ ಹೋಗು ಅಂತ ಹೇಳ್ತಾ ಇರ್ತಾನೆ. ಆ ರೀತಿ ದೇವತೆಗಳು ನಮ್ಮನ್ನು ಶಿಕ್ಷಣೆ ಮಾಡೋದಿಲ್ಲ. ಇದು ಇಂಪಾರ್ಟೆಂಟ್ ಇದು. ಯಾಕೆಂದರೆ ದನಗಳು ಹಾಗೆ ಮಾಡ್ತಾರೆ, ನಮ್ಮನ್ನು ಹಾಗೆ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ನಾವು ದನಗಳನ್ನು ತಿಳ್ಕೊಬೇಕಾಗುತ್ತೆ ಅಷ್ಟೇ. ದನಗಳಿಗೆ ಹಾಗೆ ಹೇಳಬೇಕು, ಮನುಷ್ಯರಿಗೆ ಹಾಗೆ ಹೇಳೋದಿಲ್ಲ. ಮತ್ತು ದೇವತೆಗಳು ಹೇಗೆ ನಮ್ಮ ಮೇಲೆ ವರ್ಕ್ ಮಾಡ್ತಾರೆ ಅಂದರೆ, ಎಂತೂ ರಕ್ಷಿತು ಮಿಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್. ಅವನಿಗೆ ಬುದ್ಧಿಯೊಳು ಪ್ರೇರೇಪಣೆ ಮಾಡ್ತಾರಂತೆ ದೇವತೆಗಳು. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವತೆಗಳನ್ನು ನಾವು ಹಾಗೆ ನೋಡಬಾರದು, ಹೀಗೆ ನೋಡಬೇಕು ಅಂತ ಹೇಳ್ತಾರೆ. ಯಾರೋ ಒಬ್ಬ ಹೊರಗಿನಿಂದ ಬರೋ ವ್ಯಕ್ತಿ ನೋಡದಂತೆ ನೋಡೋದಲ್ಲ, ಒಳಗಿನೇ ತತ್ವಾಭಿಮಾನಿ ದೇವತೆಗಳು ಅಂತ ಅದಕ್ಕೆ ಹೆಸರು. ತತ್ವಾಭಿಮಾನಿ ದೇವತೆ, ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವ ಏವಹಿ. ಪ್ರತಿನಿತ್ಯ ಬೆಳಗ್ಗೆ ಹೇಳ್ತಕ್ಕಂಥ ದೇವತಾ ಸ್ತೋತ್ರ ಇದು. ನೀವೆಲ್ಲ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ನಿಮಗೆ ನಮಸ್ಕಾರ. ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಸದಾಕಾಲ ಪ್ರೇರೇಪಣೆ ಮಾಡಿ. ಇದನ್ನು ಮಾಡ್ತಕ್ಕಂಥ ಪ್ರಾರ್ಥನೆ ದೇವತೆಗಳು ಮಾಡ್ತಾ ನಮಗೆ ಎಷ್ಟೋ ಸತ್ತು ಅನಿಸುತ್ತೆ. ಎಷ್ಟೋ ಜನ ಹೇಳ್ತಾರೆ, ಸ್ವಲ್ಪ ಹೀ ತಿರುಗೋದು, ಹಾಗೆ ತಿರುಗಿದ್ರೆ ಮೇಲೆ ಹೋಗ್ತಿರುತ್ತೆ ವೆಹಿಕಲ್, ತಿರುಗಿದ ಬರ್ರಂತೋಯ್ತು. ಹಬ್ಬ, ದೇವ್ರ ದಯ ಇದು ಒಂದು. ಈ ಕಡೆ ಯಾಕೆ ತಿರಲಿಲ್ಲ, ಅವನಿಗೆ ಇವ್ರ ಕೈಯಲ್ಲಿ ಏನೇ ಇಲ್ಲ, ಬುದ್ಧಿ ಎಲ್ಲಿಂದ ಬಂತು? ಗಾಯತ್ರಿ ಮಂತ್ರ ಸರಿಯಾಗಿ ಹೇಳ್ತಾನೆ, ಧಿಯೋ ಯೋನ ಪ್ರಚೋದಯಾತ್. ಗಾಯತ್ರಿ ಮಂತ್ರದ ಅರ್ಥನೇ ದೇವರು ಬುದ್ಧಿಯ ಮೂಲಕ ನಮಗೆ ಸಿಗ್ನಲ್ ಕೊಡ್ತಾನೆ ಅಂತ ಹೇಳುತ್ತಾನೆ. ಬುದ್ಧಿಯ ಮೂಲಕ ಕೊಡ್ತಾರೆ. ಏನೋ ಇದ್ದ ಚೋಚಿತು ಅಂತ ಹೇಳ್ತಾನೆ. ತೋಚಿತು ಅಲ್ಲ, ಪರಮಾತ್ಮ ತೋಚಿಸಿದ ಅಂತ ಅರ್ಥ. ಆಟೋಮೆಟಿಕ್ಕಾಗಿ ಯಾವುದು ನಡೆಯೋದಿಲ್ಲ. ದೇವರು ಬುದ್ಧಿ ಕೊಟ್ಟರೆ ಒಳ್ಳೊಳ್ಳೆ ನಮಗೆ ವಿಚಾರಗಳು ಬರುತ್ತೆ, ಇಲ್ಲದ ಹೋದರೆ ಕೆಟ್ಟ ಕೆಟ್ಟ ವಿಚಾರ ಬರುತ್ತೆ. ಗಾಯತ್ರಿ ಮಂತ್ರದ ಮುಖ್ಯ ಉದ್ದೇಶವೇ ಅದು, ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳು. ಒಂದು ಬಸ್ನಲ್ಲಿ ನಾವೆಲ್ಲ ತಿರ್ಲಕ್ಕೆ ಬರೋದು, ಡ್ರೈವರ್ಗೆ ಹೇಳ್ತೇವೆ ಆ ಕಡೆ ಈ ಕಡೆ ಅಂತೇಳಿ. ಆಗ ಡ್ರೈವರ್ ನಿಲ್ಲಿಸ್ದಾಗ ಇಡಬೇಕು, ನಾವೇ ನಿಲ್ಲಿಸಿದ್ರೆ ಕೈಕಾಲು ಮಾಡ್ಕೊಂಡು ಹೋಗ್ತೇವೆ ಅಷ್ಟೇ, ಪ್ರಾಣನೇ ಹೋಗ್ಬೋದು. ಆ ನಿಲ್ಲಿಸ್ದಾಗ ಇಡಿದ್ರೆ ಯೋಚನೆ, ನಿಲ್ಲಿಸ್ದಾಗ ಹತ್ತಬೇಕು, ನಿಲ್ಲಿಸ್ದಾಗ ಇಡಬೇಕು. ಬಸ್ನಲ್ಲಿ ನಾವು ಕೂತಿದ್ರು ಬಸ್ ಕಂಟ್ರೋಲ್ ನಮ್ಮ ಕೈಯಲ್ಲಿಲ್ಲ, ಡ್ರೈವರ್ ಕೈಯಲ್ಲಿದೆ. ದೇಹ ಒಂದು ವೆಹಿಕಲ್ ಅಷ್ಟೇ, ಇದರಲ್ಲಿ ನಾವಿದ್ರು ಕೂಡ ಇದರ ನಿಯಂತ್ರಣ ನಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿದೆ. ವೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅದಕ್ಕೆ ಹೇಳ್ತಾರೆ ಕೃಷ್ಣ, ಅರ್ಜುನನಿಗಷ್ಟೇ ಸಾರಥಿ ಅಲ್ಲ, ಇಡೀ ವಿಶ್ವಕ್ಕೆ ಸಾರಥಿ ಅಂತ ಹೇಳುತ್ತಾರೆ. ಅರ್ಜುನ ತನ್ನನ್ನು ಪೂರ್ತಿ ಒಪ್ಪಿಸಿಕೊಂಡ, ಆತ್ಮ ಸಮರ್ಪಣೆ ಮಾಡಿಕೊಂಡ, ಆತ್ಮ ನಿವೇದನೆ ಮಾಡಿಕೊಂಡ, ಕೃಷ್ಣ ಅವನಿಗೆ ಹೆಜ್ಜೆ ಹೆಜ್ಜೆಗೆ ಹೇಳಿಸಿದ. ಯಾರು ಆ ರೀತಿ ಮಾಡ್ಕೋತಾರೆ, ಅನ್ಯಥಾ ಶರಣಂ ನಾಸ್ತಿ ಅಂತ ಬದುಕ್ತಾರೆ, ದೇವರವರನ್ನು ಉದ್ಧಾರ ಮಾಡಿಯೇ ಮಾಡ್ತಾನೆ. ಆದ್ದರಿಂದ ಅಣ್ಣ ನೇರ ಬಂದು ಹೇಳಬೇಕು ಅಂತ ಇಲ್ಲ, ಬುದ್ಧಿಯಿಂದ ತಿಳಿಸ್ತಾರೆ ದೇವತೆಗಳು, ನೀನು ಹಾಗೆ ಅರ್ಥ ಮಾಡಿಕೊಂಡು ಮಾಡಬೇಕು ಅಂತ ಹೇಳುತ್ತಾನೆ. ಧೃತರಾಷ್ಟ್ರನಿಗೆ ಏನೂ ಅರ್ಥ ಆಗೋದಿಲ್ಲ, ವ್ಯಾಮೋಹ ಬಿಡಲಿಕ್ಕಾಗೋದಿಲ್ಲ. ಕೊನೆಯಾಗಿ ಹೇಳ್ತಾನೆ, ವಿದುರ ನಾನು ಬೇರೆ ಏನಾದರೂ ದಾರಿ ಇದೆಯಾ ಅಂತ ಕೇಳ್ತಾನೆ. ಓದೇ ಪಾಸ್ ಆಗಬೇಕು ಅಂದ್ರೆ ಆಗೋದಿಲ್ಲ, ಒಳದಾರಿ ಇದೆಯಾ ಅಂತ ಕೇಳ್ತಾರೆ. ಸೇಮ್ ಅಪ್ರೋಚ್ ಇದು, ಓದಲಿಕ್ಕಾಗದೆ ಇದ್ದವನು ಬೇರೆ ದಾರಿ ಹುಡುಕ, ಬೇರೆ ದಾರಿ ಏನಾದ್ರು ಇದೆಯಾ ಅದಕ್ಕೆ? ಪಾಂಡವರ ರಾಜ್ಯ ಕೊಡೋದಿಲ್ಲ, ನಾನು ಮೋಕ್ಷ ಆಗಬೇಕು, ದಾರಿ ಉಂಟಾ ಅಂತ ಕೇಳಿದರೆ ಉಂಟು ಅಂತ ಹೇಳುತ್ತಾನೆ. ಯಾವುದದು? ಬ್ರಹ್ಮಜ್ಞಾನ ಬಂದರೆ ಆಗುತ್ತೆ. ಬ್ರಹ್ಮಜ್ಞಾನ ಬಂದರೆ ಎಲ್ಲ ಪಾಪಗಳನ್ನು ತೆಗೆಯುವ ಶಕ್ತಿ ಬ್ರಹ್ಮಜ್ಞಾನಕ್ಕೆ. ಭಗವಂತ ಗೀತೆಯಲ್ಲಿ ಹೇಳುತ್ತಾನೆ, ಯಥೈದಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನ ಅನ್ನೋ ಒಂದು ಅಗ್ನಿ ಇದ್ದಾಗೆ ಅದು ಎಲ್ಲ ಪಾಪಕರ್ಮಗಳನ್ನು ಸುಟ್ಟಾಕುವ ಶಕ್ತಿ ಅದಕ್ಕಿದೆ ಅಂತ ಹೇಳುತ್ತಾನೆ. ಅದಕ್ಕೆ ಜ್ಞಾನಾದಿ ಛನ್ ಅಘಕ್ಷಯಂ ಅಂತ ಹೇಳಿದರು. ಬ್ರಹ್ಮಜ್ಞಾನ ಬಂದರೆ ಎಲ್ಲ ಪಾಪಗಳು ಸುಟ್ಟು ಬೂದಿಯಾಗುತ್ತೆ, ಆದ್ದರಿಂದ ಅದು ಒಂದು ದಾರಿ ಅಂತ ವಿದುರ ಹೇಳಿದನೆ ಅಂತೆ. ಧೃತರಾಷ್ಟ್ರನಿಗೆ ಭಾರಿ ಖುಷಿಯಾಗೋಯ್ತು, ಅಂತೂ ದಾರಿ ಇದೆ ಅಂತ ಆಯ್ತಲ್ಲ. ತನ್ನ ಮಕ್ಕಳನ್ನು ಹಾಗೆ ನೋಡಿಕೊಂಡು ಪಾಂಡವರು ಹಾಗೆ ಕಾಡುಪಾಲು ಮಾಡಿ ತಾನು ಮೋಕ್ಷಕೋಲಕ್ಕೊಂದು ದಾರಿ ಇದ್ದರೆ ಯಾಕೆ ತಗೊಳ್ಳಬಾರದು? ವಿದುರ ದಯವಿಟ್ಟು ನನಗೆ ಹೇಳಿಬಿಡು, ಕೇಳಿಬಿಡ್ತೇನೆ ಅಂತ ಹೇಳ್ತಾನೆ. ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿಸಿಬಿಡು, ದೇವ್ರ ವಿಷಯ ಹೇಳಿಬಿಡು, ಬ್ರಹ್ಮತತ್ವ ಹೇಳಿಬಿಡು ಅಂತ ಕೇಳಿದ ತಕ್ಷಣ ಆಗ ವಿದುರ ಮಾತಾಡ್ತಾನೆ, ಅಣ್ಣ ಅದನ್ನು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆಂದರೆ ಶೂದ್ರಯೋನವು ಪ್ರಜಾತೋಹಂ, ಇದು ಬಹಳ ಇಂಪಾರ್ಟೆಂಟ್. ನಾನು ಶೂದ್ರನಾಗಿ ಹುಟ್ಟಿದ್ದೇನೆ, ನನಗೆ ಬ್ರಹ್ಮಜ್ಞಾನದ ಉಪದೇಶದ ಅರ್ಹತೆ ಇಲ್ಲ, ಇದು ಬಹಳ ಇಂಪಾರ್ಟೆಂಟ್. ನನಗೆ ಬ್ರಹ್ಮಜ್ಞಾನದ ಉಪದೇಶದ ಅರ್ಹತೆ ಇಲ್ಲ, ಆದ್ದರಿಂದ ನಾನು ಹೇಳೋದಿಲ್ಲ. ನೋಡಿ, ಈಗ ಧರ್ಮವನ್ನು ತಿಳಿದು ಹ್ಯಾ ನಡ್ಕೋತಾನೆ ಅಂತ ಹೇಳೋದಕ್ಕೆ ರುದ್ರ ಒಳ್ಳೆಯ ಸಾಕ್ಷಿ. ಅದು ಮಧ್ಯರಾತ್ರಿ ಸಮಯ ಯಾರು ನೋಡೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಹೀಗೆ ಕೇಳೋದು ಅಣ್ಣ ತಾನು ತಮ್ಮ ಹೇಳ್ಬಿಟ್ರೆ ಮುಂದೋಗ್ತಿತ್ತು. ಅದಕ್ಕೆ ಧರ್ಮ ಅನ್ನೋದು ನಡೆಯೋದು ಬೇರೆ. ನಾ ಕಾನೂನನ್ನು ಹೊರಗಿನಿಂದ ನೋಡ್ತೇವೆ, ಧರ್ಮ ಒಳಗಿನಿಂದ ನೋಡುತ್ತ ನಮ್ಮನ್ನಾದ್ದರಿಂದ ಯಾರ್ದು ಬಲವಂತ ಇಲ್ಲ. ಅದಕ್ಕೆ ಹೇಳ್ತಾರೆ, ನಮಗದು ಸಾಧ್ಯ ಇಲ್ಲ, ನಾನು ಹೇಳೋ ಹಾಗಿಲ್ಲ. ಯಮದೇವರ ಅವತಾರ ಆತ ಯಕ್ಷಿಯಲ್ಲಿ, ದೊಡ್ಡ ದೇವತೆ, ಆದರೆ ಭೂಲೋಕದಲ್ಲಿ ಹುಟ್ಟಿದಾಗ ಆ ರೀತಿ ನಡ್ಕೋಬೇಕು ಅಂತ ಭಗವಂತ ತೋರಿಸಿಕೊಟ್ಟಾಗಿದೆ ಈಗಾಗಲೇ. ಆದ್ದರಿಂದ ನನ್ನ ವರ್ಣಧರ್ಮಕ್ಕೆ ತಕ್ಕಂತೆ ನಡೆಯಬೇಕು ನಾನು, ಆದ್ದರಿಂದ ತಿಳ್ಕೊಳ್ಳೋ ಅರ್ಹತೆ ಇದೆ, ಅದು ಹೇಳೋ ಅರ್ಹತೆ ಮಾತ್ರ ನನ್ನದಲ್ಲ ಅಂತ ಹೇಳಿಬಿಟ್ಟೆ. ಈಗ ನಮಗೆ ಅರ್ಥ ಆಗಬೇಕು, ವರ್ಣಾಶ್ರಮ ಧರ್ಮಗಳಲ್ಲಿ ಎರಡು ಮುಖ ಇದೆ. ತಿಳುವಳಿಕೆ ಹೇಗೆ ಬರುತ್ತೆ ಹೇಳೋದಕ್ಕೆ ಬರೋದಿಲ್ಲ, ಬಂದರೆ ಮುದೋಯ್ತು ಅದಕ್ಕೆ. ಆದರೆ ಹೇಳೋದಕ್ಕೆ ಕೇಳೋದಕ್ಕೆ ಮಾತ್ರ ಏನು ಬೇಕು? ಅದಕ್ಕೆ ಪುಸ್ತಕ ಇರುತ್ತೆ, ಓದ್ಕೊಳ್ಳೋಕೆ ಇರೋ ತೊಂದರೆ ಇಲ್ಲ. ಕಾಲೇಜ್ ಮೇಷ್ಟ್ರೆ ಪಾಠ ಮಾಡ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ಆಗಿರ್ಬೇಕು, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ತನ್ನ ಮನೆ ಪುಸ್ತಕ ಓದಿ ಜ್ಞಾನ ಸಂಪಾದನೆ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಆದರೆ ಇನ್ನೊಬ್ರಿಗೆ ಹೇಳೋ ಅಧಿಕಾರ ಬರಬೇಕಾದ್ರೆ ಮಾತ್ರ, ಅದಕ್ಕೆ ಅಪಾಯಿಂಟ್ಮೆಂಟ್ ಆಗಿದ್ದರೆ ಮಾತ್ರ ಸಾಧ್ಯ. ಇವತ್ತು ನನ್ನ ವರ್ಣಕ್ಕೆ ಅಂಥ ಬ್ರಹ್ಮಜ್ಞಾನ ಉಪದೇಶದ ಅರ್ಹತೆ ಇಲ್ಲಾದ್ರಿಂದಾಗಿನೇ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಧೃತರಾಷ್ಟ್ರೇ ಮತ್ತೆ ಭಾರಿ ಡಲ್ ಆಗಿಬಿಟ್ಟು, ಒಳ್ಳೆ ಚಾನ್ಸ್ ಮಿಸ್ ಆಯ್ತಲ್ಲ ಅಂತ ತಿಳ್ಕೊಂಡಾಗ, ಹೇಗೂ ತಮ್ಮ ಬೇರೆ ಆರಾಮಾಗಿ ಕೇಳ್ಕೊಂಡ್ಬಿಡ್ಬೋದಾಗಿತ್ತು ಅಂತ ತಿಳ್ಕೊಂಡ, ನಾನು ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಧೃತರಾಷ್ಟ್ರನಿಗೆ ಭಾರಿ ದುಃಖ ಆಯಿತು. ಆಗ ವಿದುರ ಹೇಳ್ತಾನೆ, ಅಣ್ಣ ಯೋಚನೆ ಮಾಡಬೇಡ, ನಾನು ಹೇಳೋದಿಲ್ಲ ಅಷ್ಟೇ ಹೊರತು, ಹೇಳೋರು ನಾನು ಗೊತ್ತಿದ್ದಾರೆ ಕರೆಸ್ತೇನೆ ಅಂತ ಹೇಳುತ್ತಾನೆ. ಹೇಳೋರು ನಾನು ಗೊತ್ತಿದ್ದಾರೆ ಕರೆಸ್ತೇನೆ. ಯಾರು ಅಂದರೆ ಸಸ್ಮಾರಾಥ ಸನಾತನಂ, ಸನಸ್ಸುಜಾತರಿದ್ದಾರೆ ನನ್ನ ಗುರುಗಳು, ಅವ್ರ ಮೂಲಕ ನಾನು ಕೇಳಿದ್ದೇನೆ. ಅದನ್ನು ಕೇಳೋ ಅಧಿಕಾರ ಇದೆ, ಹೇಳೋ ಅಧಿಕಾರ ಇಲ್ಲ. ಕೇಳೋದ್ರಲ್ಲೂ ಕೂಡ ಉಪನಿಷತ್ತು ಮೊದಲು ಅದನ್ನು ಕೇಳಹಾಗಿಲ್ಲ, ಬ್ರಹ್ಮಸೂತ್ರವನ್ನು ಕೇಳಹಾಗಿಲ್ಲ, ಬೇರೆದನ್ನು ಕೇಳಬಹುದು. ಆ ರೀತಿ ಜ್ಞಾನ ಬರುತ್ತಾನೆ ಬರುತ್ತೆ ಅಂತ ಹೇಳುತ್ತೆ. ಕೇಳಿ ಕೇಳಿ ಜ್ಞಾನ ಬರುತ್ತೆ ಎಂಬುದು ಒಳ್ಳೆ ದೃಷ್ಟಾಂತ ಈ ವಿದುರನ ಪ್ರತಿಯ ಸಾಕ್ಷಿ. ವಿದುರ ಆ ಜನ್ಮದಲ್ಲಿ ಏನೋ ಓದಿಲ್ಲ, ಆಚಾರ್ಯ ಬರೀತಾರೆ, ವಿದುರಾದೀನ ಅಂತೂ ಉತ್ಪನ್ನ ಜ್ಞಾನತ್ವಾತ್ ನ ವಿರೋಧ. ವಿದುರಾದಿಗಳು ಒಳ್ಳೆ ಬ್ರಹ್ಮಜ್ಞಾನ ಇದೆ, ಓದಿ ಬಂದ ಜ್ಞಾನ ಅಲ್ಲದು, ಅದು ಹುಟ್ಟುತ್ತಿರಲಿಕ್ಕೆ ಬಂದ ಜ್ಞಾನ. ಸ್ವರೂಪವೇ ಯಮದೇವರ ಅವತಾರವಾದ್ದರಿಂದ ಆತನಿಗೆ ಜ್ಞಾನ ಇತ್ತು. ಓದಿ ತಿಳ್ಕೊಳ್ಳೋ ಅರ್ಹತೆ ಇಲ್ಲ, ಕೇಳಿ ತಿಳ್ಕೊಳ್ಳಬಹುದು, ಕೇಳೋದು ಎಲ್ಲ ಕೇಳಾಗಿಲ್ಲ. ಆದರೆ ವಿದುರನಿಗೆ ಬ್ರಹ್ಮಜ್ಞಾನನೂ ಇತ್ತು, ಅದು ದೇವತೆ ಆದ್ದರಿಂದ ಹುಟ್ಟುತ್ತಿರಲಿಕ್ಕೆ ಬಂದಿತ್ತು. ಇದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೊಟ್ಟ ಉತ್ತರ. ವಿದುರಾದಿಗಳಿಗೆ ಬಂದ ಜ್ಞಾನ ಈ ರೀತಿ ಬಂದ ಜ್ಞಾನ, ಆದರೆ ಅದನ್ನು ದುರುಪಯೋಗ ಮಾಡ್ಕೋತಾ ಇಲ್ಲ. ಇವತ್ತು ಈ ರೀತಿ ನಮ್ಮಲ್ಲಿ ಭಾವನೆ ಇರಬೇಕು. ಮನೆಯಲ್ಲಿದ್ದಾನೆ, ಯಾವುದೋ ಮೈಲಿಗೆ ಪದಾರ್ಥ ಇದೆ ಕೊಡಿ ಅಂದರೆ ಕೊಡ್ಲಿಕ್ಕೆ ಬರೋದಿಲ್ಲ, ನಾನು ಮೈಲಿಗೆಯಲ್ಲಿ ಇದ್ದೇನೆ, ಮಡಿ ಪದಾರ್ಥ ಮುಟ್ಲಕ್ಕೆ ಬರೋದಿಲ್ಲ ಅಂತ ಹೇಳಬೇಕು. ದೇವಸ್ಥಾನದ ಗರ್ಭಗಳು ಒಳಗೆ ಕರೀತ ಹಾಗೆಲ್ಲ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಬೇಕು. ನಮ್ಮ ಸೇಫ್ಟಿಗೋಸ್ಕರ ಕರೆಂಟ್ ಇದೆ ಮುಟ್ಟು ಅಂದರೆ ಮುಟ್ಲ ಅಂತ ಮುಟ್ಟೋದಲ್ಲ, ನಮ್ಮ ಪ್ರಾಣ ನಮ್ಮ ಕೈಯಲ್ಲಿದೆ, ಈ ಮಧ್ಯೆ ಅವನೇನೋ ಮುಟ್ಟು ಅಂತ ಹೇಳಿಬಿಡ್ತಾನೆ, ಸಾಯೋದು ಯಾರು ಈ ಮಧ್ಯೆ? ಆ ಯೋಚನೆ ಇರಬೇಕು. ಈ ಕರೆಂಟ್ ಮುಟ್ಟಬೇಕಾದ್ರೆ ಹೇಗೆ ನಾವು ಎಚ್ಚರದಿಂದ ಇರ್ತೇವೋ, ನಮ್ಮ ಪ್ರಾಣ ನಮಗೆ ದೊಡ್ಡದು ಅಂತ ಇರುತ್ತೋ, ಇವತ್ತು ಯಾರೋ ಹೇಳಿದ್ರೆ ಏನೋ ಮಾಡ್ತೇವೆ ಅಂತ ಮಾಡ್ಲಿಕ್ಕೆ ಹೋದರೆ ಇಲ್ಲಿ ಪ್ರಾಣ ಕಳ್ಕೊಳ್ಳಿ ನೋಡೋಣ ಅಂತ ಹಾಗಿದ್ರೆ ಸಾಧ್ಯ ಇಲ್ಲ. ಇದು ಬರೀ ದೇಹನ ಸುಟ್ಟರೆ ಅದು ಚೈತನ್ಯವನ್ನೇ ಹಾಳು ಮಾಡಿಬಿಡುತ್ತೆ. ಧರ್ಮಕ್ಕೆ ನಾವು ಪ್ರತಿಗಾಮಿಗಳಾಗಿ ಬದುಕಬಾರದು. ನಾವು ನದಿಗೆ ಪ್ರವಾಹಕ್ಕೆ ಎದುರೇ ಈಜಿದ್ರೇ ಮನುಷ್ಯ ಬಿದ್ದೋಗ್ತಾನೆ. ಇನ್ನು ಧರ್ಮ ಪ್ರವಾಹಕ್ಕೆ ಎದುರು ಈಜಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಆದ್ದರಿಂದ ಧರ್ಮವನ್ನು ಮಾನ ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಡಬೇಕು ಹೊರತು ಬೇರೆ ಅಲ್ಲ. ಇದನ್ನೆಲ್ಲ ಗಮನಿಸಿ ಕೇಳಿದರೆ ವಿದುರ ಎಷ್ಟು ನಿಷ್ಠೆಯಿಂದ ಮಾತಾಡುತ್ತಾನೆ, ಅಷ್ಟು ತಿಳುವಳಿಕೆ ಇದೆ, ಅಂತ ಹೇಳೋ ಅವಕಾಶ ಸಿಕ್ಕಿದೆ. ಆದರೂ ಶಾಸ್ತ್ರದ ಒಂದು ನಿಯಮವನ್ನು ಮೀರಿ ಹೇಳೋದಕ್ಕಾಗೋದಿಲ್ಲ, ನಾನು ಗುರುಗಳನ್ನು ಕರೆಸ್ತೇನೆ ಅಂತ ಹೇಳಿದ ತಕ್ಷಣ ಇನ್ನೊಂದು ಆಸೆ ಬಂತು ಕರೆಸು ಅಂತ ಹೇಳಿದರೆ ಸಸ್ಮಾರ ಅಷ್ಟೇ. ಇದು ನೋಡಿ ಯಾವ ನಮ್ಮ ಲೇಟೆಸ್ಟ್ ಫೋನಿಗಿನ ಎಲ್ಲ ಮೀರಿದ ಕಾನ್ಸೆಪ್ಟ್ ಇದು, ಒಂದು ರಿಂಗ್ ಮಾಡಿದ ಸಿಕ್ತು ಅಲ್ಲ, ಸಸ್ಮಾರ ಮನಸ್ಸಲ್ಲಿ ನೆನೆಸ್ಕೊಂಡಿರ್ತದೆ ಕಷ್ಟ ಬಂದು ಕೂತಿರುತ್ತೆ. ಈ ನಮಗೆ ಅರ್ಥ ಆಗುತ್ತೆ. ಈ ವಿಜ್ಞಾನ ಇದನ್ನು ಸಾಧನೆ ಮಾಡೋದು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಟೆಲಿಪತಿಯಲ್ಲಿ ಕಮ್ಯುನಿಕೇಟ್ ಮಾಡೋದನ್ನೇ ಇನ್ನೂ ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ, 100% ಆಗ್ತಾ ಇಲ್ಲ. ವ್ಯಕ್ತಿನೇ ಎದುರು ಬಂದು ಕೊಡ್ಬೇಕಾದ್ರೆ ನೆನೆತಿರ್ಲಿಕ್ಕೇನೆ, ಎಂಥ ಮ್ಯಾಜಿಕ್ ಇದು. ಆದ್ದರಿಂದಲೇ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್ ನೆನೆತಿರ್ಲಿಕ್ಕೇನೆ ಬಂದ್ರಂತೆ. ಏನು ವಿದ್ರಾಂತ ಕೇಳ್ತಾರೆ, ಅದು ಮಧ್ಯರಾತ್ರಿ ಮತ್ತೆ ಯಾವುದೋ ಟೈಮಲ್ಲ, ಅವ್ರು ಎದ್ದಿರ್ಬೇಕಲ್ಲಿ ಮಧ್ಯೆ, ಔಟ್ ಆಫ್ ಸ್ಟೇಷನ್ನಲ್ಲ, ಎದ್ದಿರಲ್ಲ, ಬಂದು ಕೂತರಂತೆ ಎದುರುಗಡೆ. ಇದು ಜ್ಞಾನದ ಸಿದ್ಧಿ. ಈ ಸಿದ್ಧಿಯನ್ನು ನಾವು ಲೌಕಿಕದಲ್ಲಿ ಕಾಣಕ್ಕೆ ಸಾಧ್ಯವೇ ಇಲ್ಲ, ಅದರಿಂದಾಗಿಯೇ ಅಷ್ಟು ಮಹತ್ವ ಬಂದಿದೆ ಜ್ಞಾನ ಪ್ರಪಂಚಕ್ಕೆ. ಬಂದರಂತೆ ಏನು ವಿದರ ಅಂತ ಕೇಳ್ತಾರೆ. ನಮ್ಮ ಮಣ್ಣರಿಗೆ ಜ್ಞಾನೋಪದೇಶ ಮಾಡಬೇಕು, ಬ್ರಹ್ಮಜ್ಞಾನ ಬೇಕಂತೆ, ದಯವಿಟ್ಟು ತಾವು ಉಪದೇಶ ಮಾಡಬೇಕು ಅಂದರೆ ಆಗಲಿ ಅಂತ ಹೇಳುತ್ತಾರೆ. ಆಗಲಿ ಅಂಥೇಳಿ ಏನು ಧರತ ಅಷ್ಟೇನು ತಿಳ್ಕೋಬೇಕು ನೀವು? ಬ್ರಹ್ಮನ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕಾ? ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಬೇರೆ ರೀತಿ ತಿಳ್ಕೊಳ್ಳೋದಕ್ಕೆ ಬರೋದಿಲ್ಲ, ವೇದಾದಿ ಶಾಸ್ತ್ರಗಳಿಂದಲೇ ತಿಳ್ಕೊಳ್ಬೇಕು. ಶಾಸ್ತ್ರ ಯೋನಿತ್ವಾತ್ ಅಂತ ಬ್ರಹ್ಮಸೂತ್ರ. ಇವತ್ತು ಬ್ಯಾಕ್ಟೀರಿಯಾ ನೋಡಬೇಕು ಅಂತಿದ್ರೆ ಮೈಕ್ರೋಸ್ಕೋಪ್ ಹಾಕ್ಕೊಳ್ಳೇಬೇಕು, ಬರೀ ಕಣ್ಣಲ್ಲಿ ತೋರಿಸಿದ್ರೆ ತೋರ್ಸೋಕ್ಕಾಗೋದಿಲ್ಲ. ಅದು ಅದಕ್ಕೊಂದು ಪದ್ಧತಿ ಇದೆ ನೋಡಬೇಕಾದ್ರೆ, ವೇದಗಳಿಂದ ತಿಳಿಬೇಕೇ ಹೊರತು ಬೇರೆ ತಿಳೋದಕ್ಕಾಗೋದಿಲ್ಲ. ಅಲ್ಲಿ ಒಂದು ದೊಡ್ಡ ಟೆಕ್ಸ್ಟ್ ಬುಕ್ ಯಾವುದು ಅಂತ ಹೇಳಿದಾಗ ಆಯ್ತಾಗ ಆಗ ಒಂದು ಪ್ರಶ್ನೆ ಕೇಳುತ್ತಾನೆ, ಆಯಿತು ವೇದಗಳನ್ನು ಹೇಳಿಬಿಡಿ ಕೇಳಿಬಿಡ್ತೇನೆ, ಅದೊಂದು ಸ್ಟೆಪ್. ಮತ್ತೆ ವೇದಗಳನ್ನು ಕೇಳಿಬಿಡ್ತೇನೆ ಅಂತ ಕೇಳಿದರೆ ವೇದ ಎಲ್ರಿಗೂ ಅರ್ಥ ಆಗೋದಿಲ್ಲ, ಅದನ್ನು ಹೇಳಿಬಿಡ್ತಾರೆ. ಇವತ್ತು ವೇದ ಎಲ್ರಿಗೂ ಮೈಕ್ರೋಸ್ಕೋಪ್ ಎಷ್ಟು ಬೇಕಾದಷ್ಟು ಪವರ್ ಇರ್ಬೋದು, ಕುರುಡನ್ಗೆ ಹಾಕಿದ್ರೆ ಏನಾಗುತ್ತೆ ಈ ಮಧ್ಯೆ? ಏನು ಪ್ರಯೋಜನ, ಎಲ್ರಿಗೂ ಅರ್ಥ ಆಗೋದಿಲ್ಲ. ವೇದ ಅರ್ಥ ಆಗಬೇಕಾದ್ರೆ ಒಳ್ಳೆ ಅರ್ಹತೆ ಬೇಕದಕ್ಕೆ. ಧೃತರಾಷ್ಟ್ರನಿಗೆ ಏನು ಅರ್ಹತೆ ಹೇಳಿಬಿಡಿ ಸ್ವಾಮಿ, ಕೇಳಿಬಿಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ದುರಾಸೆ ಗಿರಾಸೆ ಕಾಮಕ್ರೋಧ ಇರಬಾರದು ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬಂದಾಗಾಯ್ತೀಗ, ಅದ್ರ ಧೃತರಾಷ್ಟ್ರೀಯ ಅಧಿಕಾರನೇ ಇಲ್ಲ ಅಂತ ಆಯ್ತೀಗ. ಅಥಾತೋ ಬ್ರಹ್ಮ ಜಿಜ್ಞಾಸ, ಇನ್ನೊಬ್ಬರಿಗೆ ಮೋಸ ಮಾಡೋನಿಗೆ ಎಂದೂ ಬ್ರಹ್ಮಜ್ಞಾನಕ್ಕೆ ಅಧಿಕಾರನೇ ಇಲ್ಲ. ಅಂದಮೇಲೆ ಪಾಂಡವರಿಗೆ ರಾಜ್ಯ ಕೊಡೋ ಹೊರತು ನಿನಗೆ ಎಂದೂ ಶಾಸ್ತ್ರ ಅರ್ಥ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ನಮಗೆ ಇಲ್ಲಿ ನಮಗೆ ಬೇಕಾಗಿದೆ ಇವತ್ತಿನ ದಿವಸ. ಇವತ್ತು ಶಾಸ್ತ್ರ ಓದಿ ಮೋಸ ಮಾಡೋಕ್ಕೆ ಬರುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದೇವೆ ನಾವೀಗ. ಶಾಸ್ತ್ರ ಹೇಳುತ್ತದೆ ಮೋಸ ಮಾಡೋರಿಗೆ ಶಾಸ್ತ್ರ ಓದೋ ಅರ್ಹತೆಯೇ ಇಲ್ಲ ಅಂತ ಹೇಳಿಬಿಡುತ್ತೆ. ನಮಗೀಗ ನಾವು ಎಲ್ಲಿ ತಪ್ಪಿದ್ದೇವೆ ಎಂದು ಗೊತ್ತಾಗುತ್ತೆ. ಇವತ್ತು ನಾವು ಶಾಸ್ತ್ರ ಓದೋರ ಸಂಖ್ಯೆ ಇವತ್ತು ಸ್ವಲ್ಪ ಆದರೆ ಇದೆ, ಪೂರ್ತಿ ಹೋಗಿಲ್ಲ ಇನ್ನೂ ಕೂಡ. ಆದರೆ ರಾಘವೇಂದ್ರ ಸ್ವಾಮಿಗಳು ವಾದಿರಾಜ ಸ್ವಾಮಿಗಳಂತ ಸಿದ್ಧಿ ಇತ್ತಲ್ಲ, ಅದನ್ನು ನಾವು ಕಾಣ್ತಾ ಇಲ್ಲ ಇವತ್ತು. ತಿಳಿ ಓದೋದು ಬೇರೆ, ಸಿದ್ಧಿ ಇರೋದು ಬೇರೆ. ಡಾಕ್ಟ್ರಿ ಒಳ್ಳೆ ಸಿಕ್ಕಾಪಟ್ಟಿ ಓದಿದ್ದಾನೆ, ಅವನು ಹೋದ್ರೆ ಹೋಗಿ ಒಬ್ಬನು ಸುರಕ್ಷಿತ ವಾಪಸ್ ಬಂದಿಲ್ಲ, ಏನು ಮಾಡಬೇಕು? ಎಲ್ಲ ಫೇರ್ಡ್ ಕೇಸೆ. ಇನ್ನೊಬ್ಬರು ಜಾಸ್ತಿ ಓದಿಲ್ಲ ಪಾಪ, ಅವನ ಕೈ ಕೂಡ ಮುಟ್ಟಿದ ಎಲ್ಲ ವಾಸಿನೇ. ಯಾಕೆ ಹೀಗಾಯಿತು ಅಂತ ಕೇಳಿದ್ರೆ ಸಿದ್ಧಿ ಎಂದು, ಇದು ಸಿದ್ಧಿ. ಸುಮ್ಮನೆ ಓದಿದ್ರೆ ಬರೋದಿಲ್ಲ, ಸಿದ್ಧಿ ಬರಬೇಕು. ಎರಡೂ ಇದ್ರೆ ಭಾರಿ ದೊಡ್ಡದು. ಸಾಕಷ್ಟು ಓದಿದ್ದಾನೆ, ಸಿದ್ಧಿ ಇದೆ ಅಂತ ಹೇಳಿದ್ರೆ ಭಾರಿ ಗ್ರೇಟ್. ಮತ್ತು ಆ ಆಸ್ಪೆಕ್ಟ್ ಯೋಚನೆ ಮಾಡಬೇಕು. ಇವತ್ತು ನಿರುಪಯುಕ್ತನಾದ ವೈದ್ಯ, ನಿರುಪಯುಕ್ತರಾದ ಇಂಜಿನಿಯರ್ ಇದ್ರೆ ಹೇಗೆ ಪ್ರಯೋಜನ ಇಲ್ವೋ, ನಿರುಪಯುಕ್ತವಾದ ಪಾಂಡಿತ್ಯಕ್ಕೂ ಪ್ರಯೋಜನ ಏನು ಇರೋದೇ ಇಲ್ಲ. ಆಗ ನಮಗೆ ಅರ್ಥವಾಗುತ್ತೆ, ನಿಜವಾದ ಅರ್ಥದಲ್ಲಿ ಅನುಷ್ಠಾನ ಇರಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಶಮದಮಾದಿ ಸಂಪತ್ತಿ ಮತಃ ಅಂತ ಕರೀತಾರೆ. ಯಾರಿಗೆ ಭಗವನ್ ನಿಷ್ಠೆ, ತತ್ವಜ್ಞಾನದಲ್ಲಿ ದೀಕ್ಷೆ ಇಲ್ಲ, ಅವರಿಗೆ ಓದಿ ಏನೂ ಪ್ರಯೋಜನ ಇಲ್ಲ. ಅವರಿಗೆ ವಿದ್ಯೆ ಬರಬಹುದೇ ಹೊರತು ಸಿದ್ಧಿ ಬರೋದಿಲ್ಲ. ಅದೇ ರೀತಿಯಲ್ಲಿ ಯಾರಿಗೆ ಸದಾಚಾರ ಇಲ್ಲ, ಸದಾಚಾರ ಅಂತ ಹೇಳಿದರೆ ಆಕಾರದ ಸದಾಚಾರ ಪಾಲ್ಟಿಯೇ, ಮಾನಸಿಕ ಸದಾಚಾರ ಇದೆಯಲ್ಲ ಅದನ್ನೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆಲ್ಲಬೇಕು. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇ ಆತ್ಮ ಪ್ರಸಾದ ಬಹಿಗಚ್ಚತಿ ಭಗವಂತ ಹೇಳುತ್ತಾನೆ. ರಾಗದ್ವೇಷಗಳನ್ನು ಬಿಟ್ಟು ಬದುಕೋದನ್ನು ಕಲಿಬೇಕು. ಅಂಥವರಿಗೆ ಸಿದ್ಧಿ ಬರ, ಬೇರೆಯವರಿಗೆ ಬರೋದಿಲ್ಲ. ಸಿದ್ಧಿ ಬೇಕು ಅನ್ನೋ ಗುರಿ ನಮ್ಮಲ್ಲಿ ಇಲ್ಲ. ಹಾಗಾಗಿದೆ ಇವತ್ತಿನ ದಿವಸ ಸಿದ್ಧಿ ಬೇಕೇ ಇಲ್ಲ. ನಾವು ಯಾವುದೋ ವಿಚಾರ ಮಾಡಿದ್ರೆ ಸಿದ್ಧಿ ಅಲ್ಲ ಅದು ಒಂದು. ಇವತ್ತು ಸಿದ್ಧಿಯ ರಾಜಮಾರ್ಗವನ್ನು ಹೇಳ್ತಾರೆ ಸದಸ್ವಜಾತರು. ಹಾಗಿದ್ರೆ ಯೋಗಿನಃ ತಂ ಪ್ರಪಶ್ಯಂತಿ ಭಗವಂತಂ ಅನಾಮಯಂ ಅವ್ರು ಹೇಳ್ತಾರೆ. ಯೋಗಿನಃ ತಂ ಪ್ರಪಶ್ಯಂತಿ, ಯೋಗಿಗಳಾಗಬೇಕು. ಅಂಥವರಿಗೆ ದೇವರು ಕಾಣುತ್ತಾನೆ. ಓದಿದರೆ ಬ್ರಹ್ಮಜ್ಞಾನ ಅಲ್ಲ, ನೋಡಿದರೆ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ನೋಡಿದರೆ ಬ್ರಹ್ಮಜ್ಞಾನ, ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಚಿತ್ತಪ್ರಜ್ಞರಾಗುವುದು ಅಂತ ಕರೀತಾರೆ. ಆ ರೀತಿ ನೋಡಬೇಕಾದ್ರೆ ಯೋಗಿಗಳಾಗಬೇಕು. ಅಂತ ಯೋಗಿಯಾಗಬೇಕಾದ್ರೆ ಅದನ್ನು ಓದಿರಬೇಕದಕ್ಕೆ, ಓದಿ ನಡೆದಿರಬೇಕಾದ್ರೆ ಅಂತ. ಇಲ್ಲದೆ ಹೋದ ವಿಷ್ಣುಶಾಸ್ತ್ರ ಓದೋರಿಗೆಲ್ಲ ಗೊತ್ತು, ಆಚಾರಹೀನಂ ನಪುನಂತಿ ವೇದಾಹ. ಸದಾಚಾರ ಇಲ್ಲದೆ ಹೋದರೆ ಎಷ್ಟು ವೇದಗಳನ್ನು ಓದಿದರೂ ಕೂಡ ಅವನಿಗೆ ಪಾವಿತ್ರ್ಯ ಬರೋದೇ ಇಲ್ಲ. ಧೃತರಾಷ್ಟ್ರ, ಆ ದೃಷ್ಟಿಯಲ್ಲಿ ಇವತ್ತಿನ ದಿವಸ ನಿನಗೆ ಬ್ರಹ್ಮಜ್ಞಾನ ಬೇಕು ಅಂತಿದ್ರೆ ನಾನು ಎಷ್ಟು ಹೇಳಿದ್ರೂ ನೀನು ತಿಳಿಯೋ ಸಂಭವ ಇಲ್ಲ. ದ್ವಿಧರ ಹೇಳಿದಾಗೆ ಪಾಂಡವರಿಗೆ ಕೊಡೋ ರಾಜ್ಯವನ್ನು ಪಾಂಡವರಿಗೆ ಕೊಡಬೇಕು. ಆಗ ಮುಂದೆ ಜ್ಞಾನದ ಪ್ರಶ್ನೆ, ಇಲ್ಲದೆ ಹೋದರೆ ಜ್ಞಾನದ ಪ್ರಶ್ನೆಯೇ ಇಲ್ಲ. ಈಗ ನಮಗೆ ಅರ್ಥ ಆಗುತ್ತೆ ಜ್ಞಾನಸಿದ್ಧಿಗೆ ಎಷ್ಟು ದೊಡ್ಡ ತ್ಯಾಗ ಮಾಡಬೇಕಾಗುತ್ತೆ. ಅನ್ಯಾಯದ ಒಂದು ಚೂರು ನಮ್ಮಲ್ಲಿದ್ದರೂ ಕೂಡ ಆ ಮಟ್ಟಿಗೆ ಜ್ಞಾನ ಲೋಪ ಆದಂತೆಯೇ ಲೆಕ್ಕ. ಒಂದು ಅನ್ಯಾಯದ ಚೂರು ಇವತ್ತು ಕ್ಲಾಸ್ನಲ್ಲಿ ಕಾಪಿ ಹೊಡಿತಾನೆ ಬಿಡ್ತಾನೆ, ಜೇಬ ನೋಟ್ಸ್ ಇರಬಾರ್ದು ಫಸ್ಟ್ ಅವನ ಹತ್ರ. ನೋಟ್ಸು ಸ್ಲಿಪ್ಪು ಯಾವುದಿದ್ರು ಕೂಡ ಅವನಾಗಲೇ ಇದು ಡೌಟ್ ಬಂದಾಗ ಲೆಕ್ಕ. ಆ ನೋಡ್ಕೊಂಡು ಬಿಡಬಾರ ಸಿಗಬೇಕು ಅಂತೇನೇ ಇಲ್ಲ, ಚೆಕ್ ಮಾಡಿದ್ರೆ ಜೇಬಲ್ಲಿ ಸಿಕ್ಕರೂ ಅವನು ಕಾಪಿ ಹೊಡೆಯೋ ಗುಂಪಿ ಸೇರಿಬಿಡ್ತಾನೆ. ಆ ಥರ ನಾವು ಅಂದರೆ ಯಾವುದು ಸಣ್ಣ ಚೀಟಿ ಸಿಕ್ತು ಅಷ್ಟು ಸಿಕ್ತು ಎರಡೇ ಫಾರ್ಮ್ಲ ಬರ್ಕೊಂಡಿದ್ದೆ ಅವೆಲ್ಲ ಏನೂ ಇಲ್ಲ ಅದಕ್ಕೆ. ಅದು ಅದು ಪ್ರಶ್ನೆ ಬಂದೇ ಇರ್ಬೋದು ಈ ಮಧ್ಯೆ, ಅದು ಆ ಕ್ವಶನ್ ಇಲ್ಲದೇ ಇರ್ಬೋದು, ಅದು ಬರ್ಕೊಂಡಿದ್ದಾನೆ ಅಂದರೆ ಸಾಕು ಅದಕ್ಕೆ. ಆ ಕೇಳಿದ ಪ್ರಶ್ನೆಗೆ ಆಗಬೇಕಾದ್ದೇನೂ ಇಲ್ಲ ಅಂದರೆ ಅಟೆಂಪ್ಟ್ ಮಾಡಕ್ಕೆ ಬಂದಿದ್ದಾನೆ ಅಂತ ಆಯ್ತು ಅದಕ್ಕೆ ಅವನಿಗೆ. ಅವನು ಉದ್ದೇಶ ಇತ್ತು ಅಂತ ಆಯ್ತಲ್ಲ, ಅಲ್ಲಿಗೆ ಅವನು ಡಿಪಾರ್ ಆಗಲಿ ಕರ್ಗನಾಗಿ ಬಿಡ್ತಾನೆ ಈಗಾಗಲೇ. ಅಂದರೆ ಎಷ್ಟು ಮುಖ್ಯ ಇದು ನಮ್ಮಲ್ಲಿ ವಂಚನೆ ಇತ್ಯಾದಿಗಳು ಮನಸ್ಸಲ್ಲಿ ಚಿಂತನೆ ಕೂಡ ಮಾಡಬಾರ್ದು. ಆ ರೀತಿ ಬದುಕಬೇಕು. ಆ ರೀತಿ ಬದುಕಿದವರೆಲ್ಲ ದೊಡ್ಡ ಪೂಜ್ಯ ರಾಘವೇಂದ್ರಾಯ ತುಂಬ ಮೇಲೆ ಹೋಗಿಬಿಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಮನುಷ್ಯ ಮುಂದೋಗ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನೀನು ಕೆಲಸ ಮಾಡಬೇಕಾದಿಷ್ಟೇ, ಇನ್ನಾದರೂ ಸಹ ಪಾಂಡವರಿಗೆ ರಾಜ್ಯವನ್ನು ಕೊಡು, ಇಲ್ಲದವರ ಸಾಧ್ಯ ಇಲ್ಲ ಅಂಥೇಳಿ ಅದೃಶ್ಯರಾಗಿ ಹೋಗಿಬಿಡುತ್ತೆ. ಆ ಎರಡು ಭಾಗ ದೊಡ್ಡ ಭಾಗಗಳು ಇದರ ನೀತಿ. ಅದಷ್ಟು ಜಾತಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಬರೆದಿದ್ದಾರೆ ಅಂದಮೇಲೆ ಲೆಕ್ಕ ಹಾಕಿ ಆಗಿರಬಹುದು. ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಬರೆದಿದ್ದಾರೆ. ಮಹಾಭಾರತಕ್ಕೆ ಬರೆದಂಥ ವ್ಯಾಖ್ಯಾನ ಬರೆದವರೆಲ್ಲ ಅದು ಅಷ್ಟು ವಿಸ್ತಾರವಾಗಿ ಬರೆದಿದ್ದಾರೆ ಅಂದಮೇಲೆ ಅದೆಷ್ಟು ಮಹತ್ವಪೂರ್ಣವಾದ ಭಾಗ. ಅದನ್ನು ಭಾಳ ವಿಸ್ತಾರವಾಗಿ ಕೇಳಬೇಕು ಹೊರತು ಬೇರೆಯಲ್ಲ. ನಮ್ಮ ಈ ಉಪನ್ಯಾಸ ಮಾಲಿಕೆಯಲ್ಲಿ ಮುಖ್ಯವಾಗಿ ನಾವು ನೋಡ್ತಿರೋದು ಮಹಾಭಾರತದ ಮುಖ್ಯ ಕಥೆಯನ್ನಾದ್ದರಿಂದ ಅದು ಪೂರಕವಾಗಿ ಮಾತ್ರ ಸ್ವಲ್ಪ ವಿಷಯ ನೋಡಿದ್ದಷ್ಟೇ. ಆಗ ಅವ್ರು ಹೇಳಿ ಅದೃಶ್ಯರಾದರಂತೆ. ವಿದುರ ಹೇಳಿ ಹೋದ ಅಷ್ಟೊತ್ತಿಗೆ ಬೆಳಗ್ಗೆ ಆಯಿತು, ನಿದ್ದೆ ಅಂತೂ ಬರಲಿಲ್ಲ, ಬೆಳಗ್ಗಂತೂ ಆಯಿತು. ಅಷ್ಟೊತ್ತಿಗೆ ಹೇಳಿದ್ದನ್ನು ಕೇಳಲಿಲ್ಲ ಅಂದಮೇಲೆ ನಿದ್ದೆ ಆಗಿ ಬರುತ್ತೆ ಆತನಿಗೆ. ಬೆಳಗ್ಗಾಯಿತು, ಏನು ಹೇಳ್ತಾನೋ ಸಂಜೆ ಅಂತೇಳಿ ಸಭೆಗೆ ಹೋದ. ತುಂಬಿದ ಸಭೆಯಲ್ಲಿ ಸಂಜೆ ಹೇಳಿದ, ಪಾಂಡವರು ತೀರ್ಮಾನ ಮಾಡಿದ್ದಾರೆ, ಇಲ್ಲ ರಾಜ್ಯ ಇಲ್ಲ ಯುದ್ಧ ಅಷ್ಟೇ ಹೊರತು ಮತ್ತೊಂದು ಮಾರ್ಗ ಇಲ್ಲ ಅಂತ ಹೇಳಿಬಿಟ್ಟ. ಆಗ ಎಲ್ಲ ಧೃತರಾಷ್ಟ್ರ ಕೇಳ್ಕೊತಾನೆ, ಪಾಂಡವರ ಕಡೆ ಯಾರ್ಯಾರಿದ್ದಾರೆ, ಈ ಟೀಮ್ ಅನೌನ್ಸ್ ಮಾಡಿದೆ ಕೇಳಾಗ ಯಾರ್ಯಾರಿದ್ದಾರೆ ಅಂತ ಕೇಳ್ತಾನೆ. ಆಗ ಭೀಮಸೇನ ಇದ್ದಾನೆ, ಅರ್ಜುನ ಇದ್ದಾರೆ, ಇನ್ಯಾರು ಇರಬೇಕಾಗಿಲ್ಲ, ಅವರಿಬ್ಬರು ಸಾಕು ನಿಮ್ಮ ಕತೆ ಮುಗಿಸ್ತಕ್ಕೆ ಅಂತ ಹೇಳ್ತಾನೆ. ಭೀಮ ಹಿಡಿದ್ರೆ ಯುಗಾಂತವನ್ನೇ ಮಾಡ್ತಾನೆ. ಅರ್ಜುನ ಮುಂದೆ ನಿಲ್ಲೋ ಯೋಗ್ಯತೆ ನಮಗೆ ಯಾರಿಗಿದೆ, ನನ್ನ ಭೀಷ್ಮದ್ರೋಣಾದಿಗಳಿಂದ ಏನು ಕೆಲಸ ಆಗೋದಿಲ್ಲ ಅಂತ ಎಲ್ಲ ಹೇಳ್ತಾ ಬಂದಾಗ ಧೃತರಾಷ್ಟ್ರ ನಡುಕ ಹೆದರಿಕೆ ಎಲ್ಲ ಇದೆ, ಆದರೆ ಮಕ್ಕಳ ಮೇಲಿನ ಮೋಹ ಮಾತ್ರ ಇನ್ನು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇಷ್ಟೆಲ್ಲ ಅರ್ಥವಾದರೂ ಕೂಡ ಸಂಧಾನಕ್ಕೆ ಏನು ಪ್ರಯತ್ನ ಮಾಡಕ್ಕೆ ಹೋಗ್ತಾ ಇಲ್ಲ. ಪಾಂಡವರು ಹೇಳ್ಕಡಿಸಿದ್ದಂತೆ ಅವರೇನು ಪೂರ್ತಿ ಕೇಳಕ್ಕೆ ಕೊಡ, ನಮ್ಮ ರಾಜ್ಯ ನಮಗೆ ಕೊಡು ಅಷ್ಟೇ, ನೀನೇನು ಇಲ್ಲ, ಆದರೆ ಕೊಡೋಕ್ಕೆ ತಯಾರಿಲ್ಲ. ಆ ಹೊತ್ತಿನಲ್ಲಿ ಈ ಕಡೆ ಏನು ಸಿದ್ಧನೇ ಬರ್ತಾ ಇಲ್ಲ ಈ ಕಡೆಯಿಂದ. ಆಗ ಅಲ್ಲಿಂದ ಭಗವಂತನಾದ ಕೃಷ್ಣ ಧರ್ಮರಾಜಾದಿಗಳ ಸಮೇತ ಅಲ್ಲಿದ್ದಾನೆ. ಆಗ ಮಾತಾಡ್ತಾ ಇದ್ದಾನೆ ಧರ್ಮರಾಜನ ಹತ್ತಿರ. ಧರ್ಮರಾಜ, ಏನು ಭಾಳ ಯೋಚನೆ ಮಾಡ್ತಿದ್ದಿ ಅಂತ ಕೇಳಿದರೆ, ಕೃಷ್ಣ ಯಾಕೆ ನಾವು ಕಳಿಸಿದ್ದು ಏನು ಉತ್ತರ ಬರಲೇ ಇಲ್ಲ ಅವರಿಂದ. ಸಂಜಯ ಬಂದಾಗ ನಾವು ಸಮಸ್ಯೆ ಸುದ್ದಿ ಕೊಟ್ಟಿದ್ದೇವೆ, ಉತ್ತರ ಬರಲಿಲ್ಲ. ಏನಂತ ಕೊಟ್ಟಿರ್ತಾರೆ, ನಾವು ಅರ್ಧ ರಾಜ್ಯ ನೀವು ಕೊಡೋದಾದರೆ, ಪಾಂಡವ ರಾಜ್ಯ ವಾಪಸ್ ಕೊಡೋದಾದರೆ ನೀನಾದರೂ ಬರಬೇಕು, ಇಲ್ಲ ವಿದುರ ಆದರೂ ಬರಬೇಕು, ಇಲ್ಲದೆ ಹೋದರೆ ಕೊಡೋದಿಲ್ಲ ಅಂತ ಅರ್ಥ ಅಂತ ತಿಳ್ಕೊತೇವೆ ಅಂತ ಕೃಷ್ಣ ಹೇಳಿಬಿಟ್ಟಿರ್ತಾನೆ. ಯಾರೋ ಬಂದರೆ ಮತ್ತೆ ವ್ಯಾಲಿಡಿಟಿ ಇಲ್ಲ, ಅವರೇ ಬರಬೇಕು, ಇಲ್ಲ ವಿದುರ ಬರಬೇಕು, ಸಂಜೆ ಬರಬೇಕಷ್ಟೆ. ಹುಡುಗವರು ಸುದ್ದಿ ಬೈಲಕ್ಕೂ ಅರ್ಹತೆ ಇಲ್ಲ ಅಂತ ಅರ್ಥ. ಅವ್ರಿ ಯಾರು ಅನ್ಕನ್ಸರ್ನ್ ಫೆಲೋಸ್ ಮೆಸೇಜ್ ಹೋದರೆ ರೆಸ್ಪಾನ್ಸ್ ಕೊಡೋದಿಲ್ಲ ಅದಕ್ಕೆ. ಇವರಿಬ್ಬರು ಕೌರವರಲ್ಲಿ ಇದ್ದವರ ಪೈಕಿ ಭಾರಿ ಒಳ್ಳೆಯವರು. ಇವು ಓಡಾಡೋದ್ರೊಳಗೆ ವಿದುರ ಒಬ್ಬ ಶೂತ್ರನಾಗಿ ಹಾಗಿದ್ದರೆ ಸಂಜೆಯ ಸೂತನಾಗಿ ಹಾಗಿದ್ದ. ಇಬ್ಬರಲ್ಲಿ ಮಾತ್ರ ನಂಬಿಕೆ ಉಂಟು, ಇನ್ಯಾರು ಬಂದರೆ ಕೇಳೋದಿಲ್ಲ, ನೀವು ಬಂದ್ರಿ ಅಂದರೆ ಒಪ್ಪಿದ್ದೀರಿ ಅಂತ ಅರ್ಥ, ಹಾಗೆ ಬನ್ನಿ ಅಂತ ಹೇಳಿ ಕಳಿಸಿದರೆ ಅದು ಒಪ್ಪಲಿಲ್ಲ ಆದ್ರೆ ಬರೋ ಪ್ರಸಂಗ ಬರಲೇ ಇಲ್ಲ. ಆಗ ಧರ್ಮರಾಜ ಹೇಳ್ತಾನೆ, ದಿವಸಗಳು ಕಡಿತಾ ಇದೆ, ಅವರಿಂದ ಯಾವ ವಾರ್ತೆಯೂ ಇಲ್ಲ, ಯಾರೂ ಬರಲೂ ಇಲ್ಲ, ನಾ ಮುಂದೆ ಏನು ಮಾಡೋದೀಗ, ಯುದ್ಧವೋ ರಾಜ್ಯವೋ ಅಂತ ಪ್ರಶ್ನೆ ಉಳಿದಿತ್ತಲ್ಲ, ನಾ ಏನು ಮಾಡೋದು ಕೃಷ್ಣ ಅಂತ ಕೇಳುತ್ತಾನೆ. ಇದು ಧರ್ಮರಾಜನ ಯಶಸ್ಸು ಅಂದ್ರಿದ್ದೇನೆ. ಏನು ಮಾಡೋದು ಕೃಷ್ಣ, ಕೃಷ್ಣನ್ನ ಕೇಳೋದು. ಗಾಯತ್ರಿ ಮಂತ್ರ ಅಂದ್ರೆ ಅದೇ, ಧಿಯೋಯೋನ ಪ್ರಚೋದಯ. ದೇವರನ್ನು ಕೇಳಬೇಕು, ಅವ್ರದ್ದು ಕಂಡವ್ರನ್ನ ಕೇಳೋದಲ್ಲ. ದೇವರು ಯಾಕೆ ಮನೋನಿಯಾಮಕರು ಯಾರಿದ್ದಾರೆ, ನಿಜವಾದ ದೇವತೆಗಳು, ಅದರಲ್ಲೂ ರುದ್ರಾದಿ ದೇವತೆಗಳು. ಫೈನಲ್ ಅಂದರೆ ಸಾಕ್ಷಾತ್ ನಾರಾಯಣನೇ. ಆದ್ದರಿಂದ ದೇವರನ್ನು ನಿತ್ಯ ಗಾಯತ್ರಿ ಜಪ ಮಾಡೋದು ಅಂದರೆ ಒಂದೇ, ದೇವರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಅಂದರೆ ಒಂದೇ, ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಅಂತ ಅರ್ಥ. ದೇವ್ರ ಬುದ್ಧಿ ಕೊಟ್ಟಾಗ ಮಾಡ್ತೇನೆ, ದಿವಸ ಸ್ತೋತ್ರ ಮಾಡ್ತಾನೆ, ಒಳ್ಳೆ ಬುದ್ಧಿನೇ ಕೊಡ್ತಾನೆ, ಬೇರೆ ರೀತಿ ಕೊಡೋದೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದ ಸಿದ್ಧಿಗೆ ವೇದ ಸಕಲ ವೇದಗಳ ಸಾರನೂ ಒಂದು ಕಡೆಗೆ, ಇಡೀ ಗಾಯತ್ರಿ ಮಂತ್ರ ಒಂದೇ ಒಂದು ಕಡೆಗೆ. ವೇದ ಮಾತಾತು ಗಾಯತ್ರಿ ಅಂತ ಅದಕ್ಕೆ ಹೆಸರು. ಅಂತ ಪವಿತ್ರವಾದ ಮಂತ್ರವನ್ನು ಹೇಳೋದು ಹೇಗೋ ಕೃಷ್ಣನ ನೇರ ಕೂಡಿಸಿಕೊಂಡು ಕೃಷ್ಣ ಏನು ಮಾಡೋದು ಅಂತ ಕೇಳಿದ್ದೇನೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಇದು ಒಳ್ಳೆಯ ಸಮಸ್ಯೆ, ಆದರೆ ಮೇಲ್ನೋಟಕ್ಕೇನೋ ಇದು ಅರ್ಥ ಆದಾಗ ಲೆಕ್ಕ. ಅವ್ರು ಕೊಡೋದಕ್ಕೆ ತಯಾರಿಲ್ಲ, ಯುದ್ಧ ಅಂತಲೇ ನಿಶ್ಚಿತ. ಇಷ್ಟು ಹೇಳಿ ಕೃಷ್ಣ ಒಂದು ಮಾತಾಡ್ತಾನೆ. ಅಂಥ ಮಾತನ್ನು ಬೇರೆ ಯಾರೂ ಆಡಕ್ಕೆ ಬರೋದಿಲ್ಲ, ಕೃಷ್ಣನೇ ಆಡಬೇಕು. ಧರ್ಮರಾಜ ಈ ಪರಿಸ್ಥಿತಿಯಲ್ಲಿ ಯುದ್ಧ ಅನಿವಾರ್ಯವಾಗಿದೆ. ನಾವು ಯುದ್ಧ ಮಾಡಬಹುದೇನೋ ತಪ್ಪಿಲ್ಲ ಈಗ, ಆದರೆ ಜನಗಳು ಸುಮ್ಮನೆ ಇರೋದಿಲ್ಲ, ನಾಳೆ ಒಂದು ಮಾತಾಡ್ತಾರೆ. ಇಷ್ಟೆಲ್ಲ ನಾವು ಎಚ್ಚರಿಕೆ ಕೊಟ್ಟು ಹೇಳಿ ಕಳಿಸಿದ್ರೂ ಕೂಡ ನಾವು ಹೀಗೆ ಯುದ್ಧ ಶುರು ಮಾಡಿಬಿಟ್ರೆ ಲೋಕದಲ್ಲಿ ನಿಂದೆ ನಮಗೆ ಬರುತ್ತೆ. ಪಾಂಡವರಂತ ತಿಳಿದವರು ಇನ್ನೊಂದು ಪ್ರಯತ್ನ ಮಾಡಬಹುದಾಗಿತ್ತು ಅಂತ ಹೇಳ್ತಾರೆ. ಯುದ್ಧ ಅಂದರೆ ಒಬ್ಬಿಬ್ರು ಸಾಯೋ ಯುದ್ಧ ಅಲ್ಲ, ಅದು ಕೋಟ್ಯಂತರ ಜನ ಸಾಯ್ತಾರೆ, ಯಾರ್ಯಾರೋ ಸತ್ತೋಗ್ತಾರೆ. ಅಷ್ಟು ಜನನಾಶವಾಗತಕ್ಕಂಥ ಕೆಲಸವನ್ನು ತಪ್ಪಿಸಲಿಕ್ಕೆ ಪಾಂಡವರು ಪ್ರಯತ್ನ ಮಾಡಲಿಲ್ಲ ಅಂತ ಅಪಖ್ಯಾತಿ ಬರುತ್ತೆ, ನಿನಗೆ ಅಪಖ್ಯಾತಿ ಬರುತ್ತೆ, ಮತ್ತೆ ನನಗೆ ಅಪಖ್ಯಾತಿ ಬರುತ್ತೆ. ಕೃಷ್ಣ ಇದ್ದು ಹೇಳಬಾರದ ಪಾಂಡವರಿಗೆ ಅಂತ ಕೇಳ್ತಾರೆ. ಅವರಿಗೆ ಯಾಕೆ ಹೇಳೋದು, ಯಾರು ಕೇಳೋದೇ ಇಲ್ಲ ಅವರಿಗೆ, ಅದಕ್ಕೆ ಅಂತಕ್ಕೆ ಇವರು ಕೇಳ್ತಾರೆ ಯಾವಾಗಲೂ ಕೂಡ. ಆದ್ದರಿಂದ ಈ ಸಮಯದಲ್ಲಿ ಬೇರೆ ದಾರಿ ಇಲ್ಲ, ನಾನೇ ಹೋಗಿ ಬರ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಗಮನಿಸಬೇಕು, ಧರ್ಮರಾಜ ನೀನು ಹೋಗಿ ಬಾ ಅಂತ ಕೃಷ್ಣನ ಕೇಳೋದಿಲ್ಲ, ಕೃಷ್ಣ ನಾನೇ ಹೋಗಿ ಬರ್ತೇನೆ ಅಂತ ತಾನೇ ಇದ್ದೇನೆ ಅಂತ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ದಯವಿಟ್ಟು ನೀನು ಹೋಗಬೇಡ ಅಂತ ಹೇಳಿ, ದಯವಿಟ್ಟು ನೀನು ಹೋಗಬೇಡ, ಅವರು ಮಹಾಪಾಪಿಗಳು, ಅವರಿಗೆ ಮಾನ ಮರ್ಯಾದೆ ಯಾವುದೂ ಇಲ್ಲ, ಅಂಥವ್ರ ಹತ್ರ ಹೋದರೆ ನೀನು ಬಾಯಿ ಬಂದ ಮಾತಾಡ್ತಾರೆ ಅವರು, ಎಚ್ಚರಿಕೆ ಇಲ್ಲ, ಆದ್ದರಿಂದ ನೀನು ಹೋಗಬೇಕಾಗಿಲ್ಲ ಅಂತ ಹೇಳಿದನು. ಆಗ ಧರ್ಮರಾಜ ಕೃಷ್ಣ ಹೇಳ್ತಾನೆ, ಓ ಧರ್ಮರಾಜ ಹಾಗೆಲ್ಲ ಮಾಡೋದಾದರೆ ನಿನಗೆ ಅಪಕೀರ್ತಿ ತಪ್ಪಿದ್ದಲ್ಲ, ಇಲ್ಲದೆ ಯುದ್ಧ ಮಾಡಿದರೆ ಅಪಕೀರ್ತಿ ಬರುತ್ತೆ, ಇಲ್ಲದ್ರೆ ರಾಜ್ಯ ಸಿಕ್ಕೋದಿಲ್ಲ, ಏನು ಮಾಡ್ತೀನಿ ಅಂತ ಕೇಳುತ್ತೆ. ಧರ್ಮರಾಜ ಅಂದರೆ ಧರ್ಮರಾಜನೇ ಪುಣ್ಯಾತ್ಮ, ಕೃಷ್ಣ ನಿಮ್ಮ ರಾಜ್ಯ ಸಿಕ್ತೇ ಹೋದರೂ ಪರವಾಗಿಲ್ಲ, ಬೇಕಾದ್ರೆ ಯುದ್ಧ ಬಿಟ್ಟುಬಿಡೋದು, ನಿನಗೆ ಅವಮರಿ ಆಗೋದು ನನಗೆ ಬೇಕಿಲ್ಲ ಅಂತ ಹೇಳುತ್ತೆ. ಇದು ನಿಜವಾದ ಭಕ್ತಿ ಅಂದರೆ ನಿನಗೆ ಕೆಟ್ಟ ಹೆಸರು ಬರಬಾರದು, ನಿನ್ನೇ ಅವರು ಅವಮಾನ ಮಾಡಿಬಿಡ್ತಾರೆ, ನನ್ನ ಪರವಾಗಿ ಹೋದ ನಿನಗೆ ಅವರು ಅವಮಾನ ಮಾಡೋದನ್ನು ಸಹಿಸಿಕೊಳ್ಕೊಬೇಕಲ್ಲ, ಆಗೋದಿಲ್ಲ. ಇದು ನೋಡಬೇಕು, ದೇವರನ್ನು ಯಾರು ಅಷ್ಟು ಗೌರವದಿಂದ ಕಾಣುತ್ತಾರೆ ಅವರನ್ನು ದೇವರು ಎಂದು ಕೈಬಿಡೋದೇ ಇಲ್ಲ ಅವರಿಗೆ. ಮತ್ತು ಮನೆಯಲ್ಲಿ ಎಲ್ಲೋ ದೇವ್ರ ಪಾತ್ರೆ ಹೇಗೆ ಬಿದ್ದಿರುತ್ತೆ ಅಂದರೆ ತಮ್ಮ ಪಾತ್ರೆ ದೇವ್ರ ಪಾತ್ರೆ ಡಿಫ್ರೆನ್ಸೇ ಇಲ್ಲ, ದೇವ್ರ ನೈವೇದ್ಯಕ್ಕೂ ಅದೇ, ಕುಡಿಯೋದಕ್ಕೂ ಅದೇ, ಕೈ ತೊಳೆಯೋಕ್ಕೂ ಅದೇ ಮಾಡಿ, ಏನರ್ಥ ಇದಕ್ಕೆ? ದೇವರು ಅಂದರೆ ಭಾರಿ ದೊಡ್ಡವರು, ಅಂತಸ್ತೇ ಬೇರೆ ಅದು ಪೂರ್ತಿಯಾಗಿ. ನಮ್ಮ ಖರ್ಚಿಫಿಂದ ದೇವರು ಹೊಸ ದೇವ್ರ ಹೊಸಕ್ಕೆ ಬರುತ್ತಾ, ಸಾಧ್ಯ ಉಂಟಾ? ಸಾಧ್ಯನೇ ಇಲ್ಲ, ದೇವರು ಅಂದರೆ ದೇವರೇನೆ. ನಮಗೆ ಆ ರೀತಿ ನೋಡದೆ ಹೋದರೆ ಎಷ್ಟು ದೇವ್ರ ಪೂಜೆ ಮಾಡಿ ಪ್ರಯೋಜನ ಇಲ್ಲ. ತುಂಬ ಜನ ಮನೆಯಲ್ಲಿ ವ್ಯವಸ್ಥೆ ಇಲ್ಲ, ಒಂದು ತಂಬಿಗೆ ಇಟ್ಕೊಂಡಿದ್ರೆ ಎಲ್ಲ ಸರ್ವಸ್ವ ಅದಕ್ಕೆ ಆಗಬೇಕು, ಅದು ಸಾಧ್ಯ ಇಲ್ಲ. ದೇವ್ರ ಪಾತ್ರೆಯಿಂದ ಬೇರೆಯೇ ಇರಬೇಕು, ರಿಸರ್ವ್ ಬಿಡು. ದೇವರ ಮನೆ ಹೇಗೋ ದೇವರ ಪಾತ್ರೆ ಅಂತ ಹಾಗಿರಬೇಕು, ದೇವರ ವಸ್ತ್ರ ಬೇರೆ, ದೇವರ ಪದಾರ್ಥಗಳೇ ಬೇರೆ. ಆ ರೀತಿ ನೋಡಿದಾಗ ಮಾತ್ರ ದೇವರು ನಮ್ಮನ್ನು ಗೌರವದಿಂದ ಕಾಣುತ್ತಾನೆ, ಅನುಗ್ರಹ ಮಾಡುತ್ತಾನೆ. ಧರ್ಮರಾಜ ಕೇಳ್ಕೊತಾನೆ, ಕೃಷ್ಣ ನೀನು ದಯವಿಟ್ಟು ಹೋಗಬೇಡ, ನಿನಗೆ ಅವಮಾನ ಸದಸ ಆಗಬಾರದು, ನಮಗೆ ರಾಜ್ಯ ಕೋಶ ಏನೂ ಬೇಡ, ಬೇಕಾದ್ರೆ ಯುದ್ಧನೂ ಬಿಟ್ಟುಬಿಡ್ತೇವೆ ಪ್ರಾಣಾಪಾಯ ಆಗೋದಾದರೆ, ನೀನು ಹೋಗಬೇಡ ಅಂತ ಹೇಳಿದ ತಕ್ಷಣ ಕೃಷ್ಣ ಹೇಳ್ತಾನೆ, ಧರ್ಮರಾಜ ನಾನು ನಿಮಗೆ ಬಗ್ಗೆ ಅಪಖ್ಯಾತಿ ಬರೋದನ್ನು ನಾನು ತಡೆಯೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ನೀವು ರಾಜ್ಯ ಇಲ್ಲದ ಕೂತ್ರೆ ಧರ್ಮಭ್ರಷ್ಟರಾಗ್ತೀರಿ, ನೀವು ಕ್ಷತ್ರಿಯರು ರಾಜ್ಯ ಆಳಲೇಬೇಕು, ಹಾಗೆ ಯುದ್ಧ ಮಾಡಿದರೆ ಲೋಕ ನಿಂದೆ ಬರುತ್ತೆ ನಿಮಗೀಗ, ಲೋಕದಲ್ಲಿ ಜನ ಬೈತಾರೆ, ನನ್ನನ್ನು ಬಿಡಲಿಕ್ಕೆ ನಿಮಗಿಷ್ಟ ಇಲ್ಲ, ನನಗೆ ಅವಮಾನವಾಗುತ್ತೆ ಅಂತ ನೀನು ಯೋಚನೆ ಮಾಡೋದಾದರೆ ನಿಮಗೆ ಅವಮಾನವಾಗೋದನ್ನು ನಾನು ಒಪ್ತೇನೆ ಅಂತ ಕೃಷ್ಣ ಹೇಳ್ತಾರೆ. ಭಕ್ತ ಸ್ವಾಮಿಗಳ ಸಂಬಂಧ ಅಂದರೆ ಇದು ಒಂದು, ದೇವರನ್ನು ಬಿಡೋದಿಲ್ಲ ಅಂತ ಇವರು, ಭಕ್ತರನ್ನು ಬಿಡೋದಿಲ್ಲ ಅಂತ ಅವರು, ಅದಕ್ಕೆ ಭಕ್ತವತ್ಸಲ ಅಂತ ಪರಮಾತ್ಮನಿಗೆ. ಅದು ಸರಿ ಬೇಡ ಹಾಗಿದ್ರೆ ಬಿಡು ಅಂತ ಹೇಳೋದಿಲ್ಲ ಕೃಷ್ಣ, ನಾನು ಹೋಗಲೇಬೇಕು, ಇಷ್ಟು ವಿಶ್ವಾಸ ನೀವು ನನ್ನ ಮೇಲೆ ಇಟ್ಟಿರಬೇಕಾದ್ರೆ ನಿಮ್ಮನ್ನು ನಾನು ಯಾಕೆ ಕೈ ಬಿಡ್ತೇನೆ ಈಗ, ನಾನು ಹೋಗೇ ಹೋಗ್ತೇನೆ ಅಂತ ಕೃಷ್ಣ ಹೇಳ್ತಾರೆ. ನೋಡಿ ಎಂಥ ಒಂದು ವಿಚಿತ್ರ ಇದು, ನಾವು ಕೇಳಿದ್ದೇವೆ ದೇವರೇ ಹಾಗೆ ಮಾಡು ಹೀಗೆ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ ದೇವರೇ ನಾವು, ಆ ಧರ್ಮರಾಜ ಬೇಡ ಅಂತ ಹೇಳ್ತಾರೆ, ಅದಕ್ಕೆ ಕೃಷ್ಣ ಮಾಡೇ ಮಾಡ್ತೇನೆ ಅಂತ ಹೇಳ್ತಾನೆ. ಯಾವಾಗಲೂ ಅಷ್ಟೇ, ಊಟಕ್ಕೆ ಕೂತಾಗಲೂ ಅಷ್ಟೇ, ಬೇಡ ಅನ್ನೋರಿಗೆ ಹಾಕೋ, ಬೇಕು ಅನ್ನೋರಿಗೆ ಹಾಕೋದಿಲ್ಲ, ಬೇಡ ಅಂದರೆ ಸೈಡಿಂದ ಹಾಕಿಬಿಡ್ತಾರೆ, ಕೊನೆಗೆ ಬೇಕು ಅಂದರೆ ಆಮೇಲೆ ಬರ್ತೀವಿ ಅಂತೂ ಬರೋದೇ ಇಲ್ಲ. ಮಾ ಫಲೇಶು ಕದಾಚನ, ಯಾವಾಗಲೂ ನಾವು ಫಲವನ್ನು ಅಪೇಕ್ಷೆ ಪಟ್ಟರೆ ನಮಗೆ ಸಿಗೋದು ತಪ್ಪಿ ಹೋಗುತ್ತೆ, ಬೇಡ ಅಂದರೆ ಮಾತ್ರ ಬರುತ್ತೆ, ಸೈಕಾಲಜಿ ಅದು ಒಂದು, ಬೇಡ ಅಂದರೆ ಮಾತ್ರ ಕೊಡೋ ಸೈಕಾಲಜಿ. ನಮಗಿನ್ನೂ ಗೊತ್ತಾಗಿಲ್ಲ, ಆದ್ದರಿಂದನೇ ಏನೇನೋ ಕೇಳ್ತಿರ್ತೇವೆ, ಕೇಳಬಾರದು. ಧರ್ಮರಾಜನ ದೊಡ್ಡ ದೃಷ್ಟಾಂತ, ರಾಜ್ಯ ಕೋಶ ಏನೋದ್ರೂ ಪರವಾಗಿಲ್ಲ, ನಿನ್ನ ಮರ್ಯಾದೆಗೆ ಧಕ್ಕೆ ಬರಬಾರದು ಅಂದರೆ ಸಾಧ್ಯ ಇಲ್ಲ ಧರ್ಮರಾಜ, ನಾನು ಹೋಗಲೇಬೇಕು. ನೈವ ವಾಚ್ಯಾಸ್ತು ಭವಿಷ್ಯಾಮಹ, ನಾವು ವಾಚ್ಯರಾಗಬಾರದು, ನಿಂಜರಾಗಬಾರದು. ಲೋಕದಲ್ಲಿ ಒಂದು ಕೆಲಸ ಒಳ್ಳೆಯದಾಗಿರೋದು ಅಷ್ಟೇ ಮುಖ್ಯ ಅಲ್ಲ, ಸಾಧಿಸಿದ ರೀತಿಯೂ ಭಾರಿ ಚೆನ್ನಾಗಿರಬೇಕು. ಅದಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ಹೇಳ್ತಾರೆ, ಕೃಷ್ಣ ಸಾಧ್ಯನೇ ಇಲ್ಲ, ಅವರು ಮಹಾಪಾಪಿಗಳು, ನಿನ್ನನ್ನು ಬೈತಾರೆ ಅಲ್ಲ, ಅವರು ಏನು ಮಾಡೋಕ್ಕೂ ತಯಾರು, ನಿನ್ನ ಕಟ್ಟಬಹುದು ಹಿಡಿಬಹುದು ಏನೇನೋ ಮಾಡ್ತಾರೆ ಅಂತ ಹೇಳಿದನಂತೆ. ಆಗ ಕೃಷ್ಣ ಹೇಳ್ತಾರೆ, ಧರ್ಮರಾಜ ಆ ವಿಷಯ ನಾನು ನೋಡ್ಕೋತೇನೆ, ಯೋಚನೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ದಾರೆ. ನಾನು ಹೋಗೋದಷ್ಟೇ ಕೆಲಸ, ನಾನು ಏನು ಮಾಡ್ತಾರೆ ನೋಡಿಬಿಡ್ತೇನೆ ಅಂತ ಹೇಳಿದ್ದಾನೆ, ನಾನು ಏನು ಮಾಡ್ತಾರೋ ಅವರೆಲ್ಲ ಕೂಡ. ಅದಕ್ಕೋಸ್ಕರ ನಾನು ಹೋಗಲೇಬೇಕು, ಯುದ್ಧ ತೀರ್ಮಾನ ಆಗಲೇಬೇಕು, ನಿಮಗೆ ಅಪಕೀರ್ತಿ ಬರಬಾರದು, ನೀವು ಧರ್ಮ ತಪ್ಪಿದ್ರೆ ಜನ ತಿಳ್ಕೊಳ್ಳೋ ಆಗಬಾರದು. ನಾನು ಹೊರಟೆ ಅಂತ ನಿಂತಾಗ ಇನ್ನೇನು ಬೇರೆ ದಾರಿ ಇಲ್ಲ, ನನ್ನ ಯೋಗಕ್ಷೇಮ ನನಗೆ ಸೇರಿದ್ದು ಧರ್ಮರಾಜ, ನೀವು ನಿಶ್ಚಿಂತನಾಗಿರು, ನಾನು ಎಲ್ಲ ರೀತಿಯಲ್ಲೂ ಸರಿ ಮಾಡಿಕೊಂಡೇ ಬರ್ತೇನೆ ಅಂತ ಹೇಳಿದಾಗ ಧರ್ಮರಾಜನಿಗೆ ಬೇರೆ ದಾರಿ ಸಿಗಲಿಲ್ಲ. ಅದು ಹೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟ, ಅಪಾಯ ಇದೆ ಅಂತೇಳಿ ನನ್ನ ಕೈಲಿದೆಯಲ್ಲ, ಅದಕ್ಕೆ ಉಪಾಯ ನನ್ನಲ್ಲಿದೆ, ಆದ್ದರಿಂದ ಯೋಚನೆ ಮಾಡಬೇಡ, ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳಿದಾಗ ಆಗ ಧರ್ಮರಾಜ ಒಪ್ಕೋತಾನೆ. ಭೀಮ ಕೃಷ್ಣ ಆಗ ಎಲ್ಲರನ್ನು ಕೇಳ್ತಾನೆ, ಇದು ಹೇಗೆ ಹೋಗೋ ಹೇಗೆ ಹೋಗಬೇಕು ತೋರಿಸ್ತಾರೆ. ಕೃಷ್ಣ, ನಾನೀಗ ಹೊರಟಿದ್ದೇನೆ, ರಾಯಭಾರಿಯಾಗಿ ಹೊರಡ್ತಾ ಇದ್ದೇನೆ, ನೀವೆಲ್ಲ ಕೂಡ ನಿಮಗೆ ನಾನು ಕೇಳ್ತಾ ಇದ್ದೇನೆ, ನಿಮ್ಮ ಅಭಿಪ್ರಾಯ ಹೇಳಿಬಿಡಿ, ಏನು ಮಾಡ್ಕೊಂಬರ್ಬೇಕು ನೀವೇ ಹೇಳಿಬಿಡಿ, ಸಂದೇಶ ಕೇಳ್ಕೊಂಡು ಹೋಗ್ತಾ ನಿಮ್ಮ ಇಷ್ಟ ಪ್ರಕಾರ ನಡೆಸ್ಕೊಂಡ್ಬರ್ತೇನೆ, ಆಯ್ತೋ ಇಲ್ಲೋ. ಒಪಿನಿಯನ್ ಕಲೆಕ್ಟ್ ಮಾಡೋದಿದೆಯಲ್ಲ, ಅದೊಂದು ಆಲ್ಟ್, ಅದು ಒಂದು ಕಮಿಷನ್ ಅಂತ ಹೊರಟ ಮೇಲೆ ಹೇಗೆ ಕಲೆಕ್ಟ್ ಮಾಡಬೇಕು ಜನಗಳ ಅಭಿಪ್ರಾಯ. ಏನೋ ಮಾಡಿ ಕೃಷ್ಣ ಏನೋ ಮಾಡ್ಕೊಂಬಿಟ್ಟು ನಮಗೆ ಕೇಳಲಿಲ್ಲ ಅಂತ ಆಗಬಾರ್ದು. ಮತ್ತೆ ಕಾನ್ಫಿಡೆನ್ಸ್ ತೊಗೊಂಡು ಕೆಲಸ ಮಾಡೋದು ಬೇರೆ, ಹಾಗೆ ಮಾಡೋದು ಬೇರೆ. ತೊಗೊಂಡಾಗ ಎರಡು ಒಂಥರ ಯುನೈಟೆಡ್ ರೆಸ್ಪಾನ್ಸಿಬಿಲಿಟಿ ಸಿಗ್ತದಾಗ, ತಾನೇ ಮಾಡಿಬಿಟ್ರೆ ನಮ್ಮನ್ನು ಕೇಳಿ ಮಾಡಿದರೆ ಅನುಭವಿಸಿ ಶುರು ಮಾಡಿಬಿಡ್ತಾರೆ ಆಮೇಲೆ. ಅದೊಂದು ಪದ್ಧತಿ, ಮನೆಯಲ್ಲೂ ಹಾಗೆ ಇರಬೇಕು. ಮನೆಯಲ್ಲೂ ಕೂಡ ನಾನು ಹೇಳಿ ಒಪ್ಪಲೇಬೇಕು ಅಂತ ಹಠ ಬೇಕಿಲ್ಲ, ಒಪ್ಪಿಸ್ಬೇಕು ಅದು ಬೇರೆ. ಒಪ್ಪಲೇಬೇಕು ಅಂತ ಹೇಳೋದಕ್ಕಿಂತ ಒಪ್ಪಿಸೋದು ಭಾರಿ ಜಾಣತನ. ಅದು ಒಂದು ಮನೆಯೇ ಒಂದು ಆಫೀಸ್ ಇದ್ದಾಗೆ ಎಲ್ಲರನ್ನು ಕಾನ್ಫಿಡೆನ್ಸ್ ಇಟ್ಟುಕೊಂಡು ಕೆಲಸ ಮಾಡಿಬಿಟ್ರೆ ಆಗುವ ಒಂದು ಒಳ್ಳೆ ಫಲ. ತಾನು ದುಡುಕಿ ಮಾಡಿದರೆ ಅಥವಾ ಅಧಿಕಾರ ತೋರಿಸ್ತೇನೆ ಅಂತ ಮಾಡಿದರೆ ಉಳಿಯೋದಿಲ್ಲ ಅದು ಒಂದು. ಎಲ್ಲರನ್ನು ಕರೆದು ನೀವು ಹೇಳಿ ಏನೇನು ಹೇಳ್ತೀರಿ ಹೇಳಿ, ನಿಮ್ಮ ಪ್ರಕಾರ ಧರ್ಮರಾಜ ನಿನ್ನ ಅಭಿಪ್ರಾಯ ಏನು, ಯುದ್ಧನೋ ರಾಜ್ಯನೋ ಕೇಳೋದು. ಯುದ್ಧನೋ ನಿನಗೆ ರಾಜ್ಯ ಬೇಕೋ ಯುದ್ಧ ಬೇಕೋ ಅಥವಾ ಶಾಂತಿ ಅಂತ ಹೇಳಿ ಎಲ್ಲ ಬಿಟ್ಟುಬಿಡ್ತೀಯೋ, ಏನು ಬೇಕು ಅಂತ ಕೇಳಿದರೆ ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನಾನು ಶಾಂತಿ ಪ್ರಿಯ, ನಾನು ಯುದ್ಧ ತಪ್ಪೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಿಬಿಡು ಅಂತ ಹೇಳುತ್ತಾನೆ. ಏನಾರು ಒಂದು ಯುದ್ಧ ತಪ್ಪೋದಾದರೆ ಅದು ನಾನು ತಯಾರಿದ್ದೇನೆ, ಅದು ಅಷ್ಟೇ ನನ್ನ ಉದ್ದೇಶ. ನಾನು ಯುದ್ಧಕ್ಕೆ ತಯಾರಿಲ್ಲ, ಶಾಂತಿಗೆ ತಯಾರಾಗಿದ್ದೇನೆ. ಆಗ ಆಯಿತು ಒಪ್ಪಿಕೊಂಡು ಬಿಟ್ಟು ಭೀಮಸೇನ ಕೇಳ್ತಾರೆ, ಭೀಮಸೇನ ನಿನ್ನ ಅಭಿಪ್ರಾಯ, ಯುದ್ಧ ಆಗಬೇಕೋ ನಿನಗೆ ಶಾಂತಿ ಬೇಕು ಅಂತ ಕೇಳಿದಾಗ ಭೀಮಸೇನ ಹೇಳಿದರಂತೆ, ಕೃಷ್ಣ ನನ್ನ ಒಬ್ಬನಿಂದ ಇಡೀ ಕೋಟ್ಯಂತರ ಸಾಯ್ತಾರೆ ಅಂತ ಆಗಬೇಕಾಗಿಲ್ಲ. ನಾನು ಪ್ರತಿಜ್ಞೆ ಎಲ್ಲ ಮಾಡಿಬಿಟ್ಟಿದ್ದೇನೆ ಹೌದು, ಆದರೆ ದುರ್ಯೋಧನ ಸಂಧಿಗೆ ಒಪ್ಪೋದಾದರೆ ಯುದ್ಧನೇ ಆಗಬೇಕು ಅಂತ ನನಗೇನು ಹಠ ಇಲ್ಲ ಅಂತ ಹೇಳಿಬಿಟ್ಟಂತೆ. ಯುದ್ಧ ಆಗಬೇಕು ಅಂತೇನೂ ಇಲ್ಲ, ನನಗೆ ಸಂಧಿಗೆ ತಯಾರಾಗಿದ್ದೇನೆ ಅಂತ ಭೀಮಸೇನ ಹೇಳಿದರು. ಈ ಮಾತು ಕೇಳ್ತಿರ್ಲಿಕ್ಕೇನೆ ಕೃಷ್ಣ ಹೇಳ್ತಾನೆ, ಏನು ಭೀಮಸೇನ ನಿನ್ನ ಬಾಯಲ್ಲಿ ಮಾತಾ ಅಂತ ಕೇಳ್ತಾನೆ. ನಿನ್ನ ಬಾಯಲ್ಲಿ ಮಾತಾ, ಯಾರದಾರ ಬಾಯಲ್ಲಿ ಬಂದರೆ, ಧರ್ಮರಾಜರ ಬಾಯಲ್ಲಿ ಬಂದರೆ ಇಂಥ ಮಾತೇ ಬರೋದು, ಪಾಪ ಆತನ ಬಾಯಲ್ಲಿ ಏನು ಯೋಚನೆ ಇಲ್ಲ. ಆದರೆ ನೀನು ಎಂಥವನು, ವೀರತನಕ್ಕೆ ಶೌರ್ಯಕ್ಕೆ ದೊಡ್ಡ ಹೆಸರಾದವರು, ಅಂತಂಥ ಪ್ರತಿಜ್ಞೆ ಮಾಡಿದವನು, ಅನ್ಯಾಯಕ್ಕೆ ಯಾವ ಕಾಲಕ್ಕೂ ಕಾಂಪ್ರಮೈಸ್ ಮಾಡಿಕೊಂಡಿದ್ದೇ ಇಲ್ಲ ಭೀಮಸೇನ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ದುರುಕೋ ತರಹ, ನಿನ್ನಂಥ ಧರ್ಮನಿಷ್ಠೆ ಯಾರಿಗೂ ಇಲ್ಲ. ಕೌರವರು ಮಹಾಪಾಪಿಗಳು, ಯುದ್ಧ ಆಗಬೇಕು ಅವ್ರನ್ನ ಕೊಲ್ಲಬೇಕು ಎಂಬುದೇ ಮುಖ್ಯವಾದ ಧ್ಯೇಯ ಆಗಿರಬೇಕು, ಅಂಥ ಹೊತ್ತಿನಲ್ಲಿ ಬೇಡ ಅಂತ ಹೇಳ್ತೀಯಲ್ಲ, ಯಾತಕ್ಕೆ ಅಂತ ಕೇಳ್ತಾನೆ. ನನಗೆ ಎಷ್ಟು ಆಶ್ಚರ್ಯವಾಗಿದೆ ಅಂದರೆ, ಸಮುದ್ರ ಖಾಲಿಯಾಯಿತು ಅಂದರೆ ಎಷ್ಟು ಆಶ್ಚರ್ಯನೋ ಅಷ್ಟು ಆಶ್ಚರ್ಯ. ಹಿಮಾಲಯ ಪರ್ವತ ಇದೆ, ಅದಕ್ಕೆ ಭಾರನೇ ಇಲ್ಲ ಅಂತ ಹೇಳಿದ್ರೆ ಕೈ ಲೆಟ್ಲಕ್ಕೆ ಬರುತ್ತೆ ಅಂತ ಕೇಳಿದರೆ ಯಾರು ನಂಬಲಿಕ್ಕಾಗತ್ತಾ? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತೆ ಅಂತ ಯಾರು ನಂಬಲಿಕ್ಕಾಗತ್ತಾ? ಇವತ್ತು ನಿನ್ನ ಶಾಂತಿ ಪ್ರಸ್ತಾಪ ಅಂದರೆ ಇಷ್ಟೋ, ಅತ್ಯಾಶ್ಚರ್ಯಕರವಾದ ಪದ್ಧತಿ, ಯಾಕೆ ಹೀಗಾಯಿತು ಅಂತ ಕೃಷ್ಣ ಕೇಳಿದರೆ, ಕೇಳ್ತಾ ಕೇಳ್ತಾ ಒಂದು ಮಾತನ್ನು ಕೃಷ್ಣ ಕೇಳಿಬಿಡ್ತಾನೆ. ಭೀಮಸೇನ ಯುದ್ಧ ಅಂಥೇಳಿ ಭಯಗೆಯ ಆಯ್ತಾ ಅಂತ ಕೇಳಿದ್ರೆ, ಇನ್ನು ಯುದ್ಧ ಹತ್ರ ಬಂದುಬಿಡುತ್ತಲ್ಲ, ಸ್ವಲ್ಪ ಭಯಗೇನಾದ್ರು ಆಯ್ತಾ? ಇದು ಕೃಷ್ಣ ಹೇಳಿದ ಮಾತು. ಈಗ ಭೀಮಸೇನ ಮಾತಾಡ್ತಾ, ಇದು ಬಹಳ ಮುಖ್ಯವಾದ ಘಟ್ಟ. ಇದು ಒಂದು ಮೇಲ್ನೋಟಕ್ಕೆ ವೇಣಿ ಸಂಹಾರ ಮೊದಲ ಸಂಸ್ಕೃತ ನಾಟಕಗಳಿವೆ, ಅದನ್ನು ಓದೋರಿಗೆಲ್ಲ ಇದಕ್ಕೂ ಅದಕ್ಕೆ ಅರ್ಥಾತ್ ಸಂಬಂಧನೇ ಇಲ್ಲ. ಅಲ್ಲಿ ಅಂತೂ ಯಾರು ಹೇಳಿದ್ರೆ ಕೇಳೋದಲ್ಲ, ಇದು ಕೊರಟೆ ಅಂತ ನಿಂತ್ಕೊಂಡ್ಬಿಟ್ಟಿರ್ತಾನೆ ಹೋಗಿಬಿಟ್ಟು. ಅಂಥ ಭೀಮಸೇನ ಚಿತ್ರ ಆತ ಕೊಡ್ತಾನೆ. ನಿಜವಾದ ಭೀಮಸೇನ ಚಿತ್ರ ಇದು, ನಾನು ಶಾಂತಿಗೆ ಸಿದ್ಧ, ನಾನು ಯುದ್ಧಕ್ಕೆ ಸಿದ್ಧ ಅಂತ ಕೃಷ್ಣ ಹೇಳಿದೆ. ನನ್ನ ಭಯದ ಪ್ರಶ್ನೆ ಅಲ್ಲ ಇದು, ನನ್ನ ಅಂಜಿಕೆಯ ಪ್ರಶ್ನೆ ಅಲ್ಲ, ಧರ್ಮ ಬಿಡೋ ಪ್ರಶ್ನೆ ಅಲ್ಲ, ಲೋಕದ ಮೇಲಿನ ಕರುಣೆಯ ಪ್ರಶ್ನೆ ಅಷ್ಟೇ. ಈ ಜನಗಳೆಲ್ಲ ಏನನ್ನಬಹುದು ನಾಳೆ? ಭೀಮ ಒಬ್ಬ ಹಠ ಹಿಡಿದ, ಭೀಮ ಏನಾದ್ರು ಹೊಂದ್ಕೊಂಡು ಬಿಟ್ಟಿದ್ದಿದ್ರೆ ಎಷ್ಟು ಜನ ಉಳಿತಿದ್ರು ಅಂತ ಅನ್ನಬಾರದವರೆಲ್ಲ ಕೂಡ. ಅದಕ್ಕೋಸ್ಕರ ನನ್ನ ಪ್ರತಿಜ್ಞೆ ನಡಿಬೇಕು ಅಂತನೋ, ನನ್ನ ಒಂದು ಧ್ಯೇಯ ನಡಿಬೇಕು ಅಂತನೋ, ನಾನು ಸಂಧಿಗೆ ತಯಾರಿಲ್ಲ ಅಂತ ಹೇಳೋದಕ್ಕೆ ಸಿದ್ಧ ಇಲ್ಲ. ಅವ್ರ ಸಂಧಿಗೆ ಒಪ್ಪೋದಾದರೆ ನಾನು ಖಂಡಿತ ಸಿದ್ಧ, ಅವ್ರ ಮೇಲೆ ಕೂಡಲೇ ನಮ್ಮ ಬೇಕಾದ್ರೆ ಕೆಳಗೆ ಕೊಡ್ತೇನೆ. ಭವೇಮ ಅಧಶ್ಚರಾಯಿತಿ ಭೀಮಸೇನನ ಮಾತು. ನಾವು ಕೆಳಗಿರ್ತೇವೆ, ಬೇಕಾದ್ರೆ ಅವನೇ ಕೂತ್ಕೊಂಡು ಹೋಗಲಿ, ನನಗೇನು ಅಭ್ಯಂತರ ಇಲ್ಲ. ನಾನು ಹೇಳಿದ್ದು ಲೋಕ ಕಲ್ಯಾಣ ದೃಷ್ಟಿಯಿಂದ, ಲೋಕ ಕರುಣೆಯಿಂದ ಅಂತ ಹೇಳಿದ್ದೇನೆ ಹೊರತು ಭಯದಿಂದ ಹೇಳಲಿಲ್ಲ. ಇದು ಭೀಮಸೇನ ಕೊಟ್ಟ ಉತ್ತರ, ನಾನು ಭಯದಿಂದ ಹೇಳಲಿಲ್ಲ. ಕೃಷ್ಣ, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಬಾರದು, ಆ ಹೇಳ್ಕೊಂಡು ಆತ್ಮಪ್ರಶಂಸೆ ಅಂತ ಆಗತ್ತೆ, ಅದು ಬಹಳ ನಿಷಿದ್ಧ ಅಂತ ಭೀಮಸೇನ ಹೇಳ್ತಾನೆ. ಸರ್ವಥಾ ಅನಾರ್ಯ ಕರ್ಮ ಇತತ್ ಪ್ರಶಂಸಾ ಸ್ವಶ್ಚಾತ್ಮನಃ, ತನ್ನನ್ನು ತಾನೇ ಹೊಳ್ಕೊಳ್ಳೋದು ಅಂದರೆ ಭಾರಿ ಕೆಟ್ಟದ್ದದು ಅಂತ. ಅದಕ್ಕಿಂತ ತನ್ನನ್ನು ಆತ್ಮಹತ್ಯೆ ಮಾಡಿಕೊಂಡಷ್ಟು ಪಾಪ ಬರುತ್ತೆ ಅಂತ ಮನುಷ್ಯನಿಗೆ. ತನ್ನನ್ನೇ ತಾನು ಹೊಗಳಿಕೊಂಡ್ರೆ ಆತ್ಮಹತ್ಯೆ ಮಾಡಿಕೊಂಡು ಪಾಪ ಬರುತ್ತೆ, ಅದು ನಮ್ಮನ್ನು ಹೊಗಳಿಕೊಳ್ಳಬಾರದು. ಆದರೆ ಈಗ ಪ್ರಸಂಗ ಬಂದಿದೆ, ನೀನು ಭಯವಾದ ಕೇಳಿಬಿಟ್ಟಿದೆಯಲ್ಲ, ಈಗ ನಾನು ಉತ್ತರ ಕೊಡದೆ ಹೋದರೆ ಅದಕ್ಕೆ ಸಮಾಧಾನ ಆಗೋದಿಲ್ಲ, ಅದು ನಿರ್ವಾಹ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ನನಗೆ ಭಯದ ಪ್ರಶ್ನೆ ಇಲ್ಲ ಅಂತ ಹೇಳುತ್ತಾರೆ. ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲದಿರೋ ಒಂದೇ ಒಂದು ಪದ ಅಂದರೆ ಭಯ ಅಂತ ಹೇಳುತ್ತಾರೆ. ಅದಕ್ಕೆ ಭೀಮ ಅಂತ ಹೆಸರು. ನನಗೆ ಭಯ ಇಲ್ಲ ಅಲ್ಲ, ನನ್ನ ಹತ್ರ ಬಂದವರಿಗಾರೂ ಭಯ ಬೇಡ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಭವತು ಭೀರ್ಮೇತಿನ ಸಾಂತ್ವಯಂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ. ಭವತು ಭೀಹಿ ಮಾ, ಯಾರು ಭಯಪಡಬೇಡಿ, ನಿಶ್ಚಿಂತೆಯಾಗಿರಿ ಅಂತ ಸಂದೇಶ ಕೊಡೋ ನನ್ನ ಗುರಿ. ನನಗೆ ಭಯ ಅಂತ ಗೊತ್ತಿಲ್ಲ. ಭಯ ಯಾರಿಗಾಗಬೇಕು? ಶಕ್ತಿ ಇಲ್ಲದವರಿಗೆ ಭಯ ಆಗಬೇಕು. ಯಾರಿಗೆ ಬಲ ಇಲ್ಲ ಅವರಿಗೆ ಭಯ ಆಗಬೇಕಷ್ಟೆ. ಆದರೆ ನನ್ನ ಬಲ ಎಷ್ಟಿದೆ ಗೊತ್ತಾ ಕೃಷ್ಣ ಅಂತ ಹೇಳುತ್ತಾನೆ. ನನ್ನ ಬಲ ಎಷ್ಟಿದೆ ಗೊತ್ತೇನು? ನನ್ನ ಶತ್ರು ಆಯುಧ ಕದೆಯಾಗಿದೆ, ನನಗೇನೂ ಬೇಕಾಗಿಲ್ಲ. ನನ್ನ ಎರಡು ತೋಳುಗಳ ಮಧ್ಯೆ ಸಿಕ್ಕು ಇಂದ್ರಾದಿ ದೇವತೆಗಳು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ನಾನು ಹೇಳಿದ್ರೆ ಇಂದ್ರಾದಿ ದೇವತೆಗಳು ಕೂಡ ಸೇಂದ್ರಾನಪಿ ಸುರಾನ್ ಸರ್ವಾನ್, ಯಾವ ವಜ್ರಾಯುಧ ಹಿಡ್ಕೊಂಡು ಬಂದರೂ ನನ್ನ ಮುಂದೆ ಇಂದ್ರದೇವರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಡೆದೋಗಿದೆ ಈಗಾಗಲೇ, ಹನುಮಂತನು ವಜ್ರಾಯುಧ ತಗೊಂಡು ಹೊಡೆದಿದ್ದಾರೆ ಇಂದ್ರದೇವರು ರಾಮಾಯಣದಲ್ಲಿ. ಏನಾಯಿತು? ಈ ಟಿ ವಿಗೆ ಪ್ರಕಾರ ಏನೇನೋ ಆಗುತ್ತೆ, ತಲೆ ಚಕ್ರ ಬಂದು ಗರಗರ ತಿರುಗಿಬಿಡ್ತಾನೆ. ಆದರೆ ಮಹಾಭಾರತ ಮೂಲ ರಾಮಾಯಣ ಓದಿ ಹನುಮಂತನಿಗೆ ಏನೇನೂ ಆಗೋದಿಲ್ಲ. ಅದರ ಬದಲು ಜಗತ್ತಿಗೆ ಶ್ವಾಸಬಂಧನ ಆಗಿ ಹೋಗುತ್ತೆ. ಇಡೀ ಜಗತ್ತಿಗೆ ಶ್ವಾಸಬಂಧನವಾಗಿ ಎಲ್ಲರೂ ಕ್ಷಮೆ ಕೇಳಿದ ಮೇಲೆ ಮತ್ತೆ ಉಸಿರು ಬಿಡುತ್ತಾರೆ. ನನಗೆ ಯಾವ ಭಯ ಇಲ್ಲ, ಯಾರ ಭಯ ನನಗಿಲ್ಲ. ಈ ಜಗತ್ ನನ್ನ ಶಕ್ತಿ ಕೃಷ್ಣ, ದೇವತೆಗಳನ್ನು ಬರೀ ಕೈಯಿಂದ ಹೊಡೆದಾಕ ಶಕ್ತಿ ನನಗಿದೆ. ಅದ್ಯಾತಕ್ಕೆ ಇಡೀ ಭೂಮಿಯನ್ನು ನಾನು ಸೀಡಿ ಬಿಡಬಲ್ಲೆ ಅಂತ ಹೇಳ್ತಾ. ಇಡೀ ಭೂಮಿಯನ್ನು ಎರಡು ಮೈಸೂರು ರೂಪಾಯಿ ಕಟ್ ಮಾಡೋಕ್ಕೆ ಬರೋದಿಲ್ಲ, ಕೆಲವರು ಎಷ್ಟೋ ಜನಕ್ಕೆ ಪಾಪ ಹಪ್ಪಳ ಮುರಿಲಿಕ್ಕೆ ಬರೋದಿಲ್ಲ ಅಂತ ಹೊತ್ತಿರಲಿ. ಇಡೀ ಭೂಮಿಯನ್ನು ಎರಡು ಹೋಳಾಗಿ ನೀಡಿ ತಾಳವಾಗಿ ಕಟ್ಟದೆ ಬಿಡಬಲ್ಲೆ ಅಂತ ಹೇಳ್ತಾ. ತಾಳವಾಗಿ ಕಟ್ಟದೆ ಬಿಡಬಲ್ಲೆ, ನಿನ್ನನ್ನು ಕುಣಿಸಿ ಬಿಡಬಲ್ಲೆ, ಅಷ್ಟು ಶಕ್ತಿ ನನಗಿದೆ. ಆದರೆ ನಿರ್ವಾಹ ಇಲ್ಲ ಅಂತ ಹೇಳಿದ್ದೇನೆ ಹೊರತು ನಾನು ಅಹಂಕಾರಕ್ಕೆ ಹೇಳಿದ್ದಲ್ಲ. ಆದರೆ ಕೃಷ್ಣ, ಕೊನೆಗೊಂದು ಮಾತು, ಇದೆಲ್ಲ ನೀನು ನಾನು ಹೇಳ್ತಿರೋದು, ನಿನಗೇನು ಗೊತ್ತಿಲ್ಲದಲ್ಲೇ ಇಲ್ಲ. ನನ್ನ ಆಕ್ಷೇಪಣೆ ಮಾಡಿ ಅಂತ ನಾನು ತಿಳ್ಕೊಂಡೇ ಇಲ್ಲ, ಯಾಕೆಂದರೆ ನೀನು ಸರ್ವಜ್ಞ, ನನ್ನ ವಿಷಯ ಪೂರ್ತಿ ನಿನಗೆ ಗೊತ್ತು. ಇದು ಭಾರಿ ದೊಡ್ಡ ಮಾತು ಇದು ಅಂತ ಅಂದರೆ ಭೀಮಸೇನ ಇಷ್ಟೆಲ್ಲ ಮಾತಾಡಿದ ಕೃಷ್ಣ ಏನೋ ಅಂದುಬಿಟ್ಟ, ಸ್ವಲ್ಪ ಏನೋ ರೇಗಿಸಿಬಿಟ್ಟ, ನಾನು ಒಂದು ಚೆನ್ನಾಗಿ ಬಾಯಿ ಪಡೆದು ಬಿಟ್ಟೆ ಅಂತ ಉತ್ತರ ಕೊಡಲಿಕ್ಕೆ ಹೊರಟಿಲ್ಲ. ನೀನು ಯಾರು ಅಂತ ನನಗೆ ಗೊತ್ತಿದೆ, ಯಾತಕ್ಕೆ ಪ್ರಶ್ನೆ ಕೇಳಿದ್ದೆ ನನಗೆ ಗೊತ್ತಿದೆ, ಅದಕ್ಕೆ ನಾನು ಉತ್ತರ ಹೇಳ್ತಿದ್ದೇನೆ ಅಷ್ಟೇ. ಇದು ಬಹಳ ಮುಖ್ಯ. ಇದು ಅರ್ಜುನಾದಿಗಳೇ ಅಹಂಕಾರ ಬರುತ್ತೆ. ಒಂದೊಂದು ಸಲ ಹಿಂದೆ ಬಂದಿದ್ದೆ, ಎಷ್ಟು ನಂದೇ ನೋಡಿದ್ದೆ, ಒಬ್ಬರು ಶಿಶುವನ್ನು ರಕ್ಷಣೆ ಮಾಡಬೇಕಾದ್ರೆ ಅವನ ಕೃಷ್ಣ ತಿಳ್ಕೊಂಡ್ಬಿಟ್ಟಿಯಾ, ಅವನಿಗಿಂತ ಭಾರಿ ಮೇಲ್ನವನು ಅಂತ ಮಾತಾಡಿರ್ತಾನೆ ಅರ್ಜುನ. ಅಂಥದ್ದು ಎಂದೆಂದೂ ಭೀಮಸೇನೇ ಬರೋದಿಲ್ಲ, ಅದಕ್ಕೆ ರುಜುಗಳು ಅಂತ ಅವ್ರಿಗೆ ಹೆಸರು. ಕೃಷ್ಣ, ನೀನು ಕೇಳಿದ್ದು ಯಾಕೆ ಅಂತ ನನಗೆ ಗೊತ್ತಿದೆ. ಜನ ತಪ್ಪು ತಿಳ್ಕೊಳ್ಳಬಾರದು ಅಂತ ನಡೆದ ನಾಟಕ ಇದು ಒಂದಷ್ಟೇ. ನನ್ನ ಬಗ್ಗೆ ಒಂದು ಅಭಿಪ್ರಾಯ ಬರ್ಬೋದು ಜನಗಳಿಗೆ. ಯುದ್ಧ ಅಂತ ಹೇಳಿಬಿಟ್ರೆ ಭಾರಿ ಕ್ರೂರಿ ಅಂತ ಜನ ತಿಳ್ಕೊತಾರೆ. ಸಂಧಿ ಅಂತ ಹೇಳಿದರೆ ಭಯಪಟ್ಟ ಅಂತ ತಿಳ್ಕೊತಾರೆ. ಎರಡು ಮುಖ ಇದೆ. ಈಗ ಯುದ್ಧ ಒಪ್ಪಿಕೊಂಡ್ರೂ ಅಪಕೀರ್ತಿ ತರ್ತಾರೆ, ಸಂಧಿ ಅಂತ ಹೇಳಿದ್ರು ಅಪಕೀರ್ತಿ ತರ್ತಾರೆ. ಅದಕ್ಕೆ ನನಗಂತ ಅಪಕೀರ್ತಿ ಬರಬಾರದು ಅಂತ ಇನ್ನು ಪ್ರಶ್ನೆ ಕೇಳಿರೋದಷ್ಟೇ, ಇನ್ನೇನೂ ಅಲ್ಲ. ಅಂದರೆ ಭೀಮನ ಕೀರ್ತಿಯನ್ನು ಕಾಪಾಡಬೇಕು ಅಂತ ಕೃಷ್ಣ ಮಾಡಿದ ಪ್ರಶ್ನೆ ಇದು. ಅಂದರೆ ಭೀಮ ನಿಜವಾಗಲೂ ಕೂಡ ಯುದ್ಧ ಮಾಡಬೇಕು ಅಂತ ಮಾಡಿದ್ದಲ್ಲ, ಆತನಿಗೆ ಜನಗಳ ಮೇಲೆ ತುಂಬ ಕರುಣೆ ಇದೆ, ಅದಕ್ಕೆ ಸಂಧಿ ಅಂತ ಹೇಳಿದ ಅಂತ ಗೊತ್ತಾಗಬೇಕು. ಅವೇನು ಭಯ ಇಲ್ಲ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ನೀನೇ ಪ್ರಶ್ನೆ ಮಾಡಿದೆ ಏನಂತ. ಓ, ಹಾಗೆ ಭಯಪಟ್ಟುಬಿಟ್ಟಿ ಅಂತ ಕೇಳಿದಾಗ ಉತ್ತರ ಕೊಟ್ಟನಲ್ಲ, ಅದು ಸರಿ ಹೋಯಿತು. ಕೃಷ್ಣ, ನಿನಗೆ ಗೊತ್ತಿಲ್ಲದ ಯಾವುದು ನಾನು ಹೇಳಲಿಲ್ಲ, ನಿನಗೆ ಗೊತ್ತಿಲ್ಲದ ವಿಷಯನೇ ಇಲ್ಲ, ನನ್ನ ಬಗ್ಗೆನೂ ಪೂರ್ತಿ ಪರಿಜ್ಞಾನ ಇದೆ. ಇದು ಭೀಮಸೇನ ಪರಿಪೂರ್ಣವಾದಂಥ ಭಾವನೆ. ಒಬ್ಬ ಮೇಷ್ಟರು ಪ್ರಶ್ನೆ ಕೇಳಿದಾಗ ವಿದ್ಯಾರ್ಥಿ ಉತ್ತರ ಕೊಡಬೇಕಾದ್ರೆ, ಸರ್ ನಿಮಗೆ ಗೊತ್ತಿಲ್ಲ ಅಂತ ಕೇಳ್ತಾನೆ ಫಸ್ಟ್. ಅದನ್ನ ನಿಮ್ಗೆ ಗೊತ್ತಿಲ್ಲ ಹಾಗಿದ್ರೆ ಸೋತೆ ಅಂತ ಒಪ್ಕೊಂಡು ಹೇಳ್ತೇನೆ ಅಂತ ಹೇಳ್ತಾನ. ಅವ್ ಕೇಳಬೇಕಾದ್ರೆ ಗೊತ್ತು, ಮೇಷ್ಟು ಗೊತ್ತಿದ್ದೇ ಕೇಳ್ತಾನೆ. ನನ್ನ ಜ್ಞಾನ ಪರೀಕ್ಷೆ ಮಾಡಲಿಕ್ಕೆ ಕೇಳ್ತಾನೆ ಅಂತಕ್ಕಂಥ ಅನುಸಂಧಾನ ಹೇಗಿರಬೇಕು, ಆ ರೀತಿಯಲ್ಲಿ ದೇವರು ಏನು ಕೇಳಿದರೂ ಕೂಡ ಸರ್ವಜ್ಞನಾಗಿ ಮಾತಾಡ್ತಾರೆ. ಇದು ಭೀಮಸೇನ ಉತ್ತರ ಕೊಟ್ಟ ಅನ್ನೋದು ಎಷ್ಟು ಮುಖ್ಯ, ಆ ಉತ್ತರ ಪೂರ್ಣ ಪರಿಜ್ಞಾನ ಸಮೇತವಾದ ಉತ್ತರವಾಗಿತ್ತು. ಆದ್ದರಿಂದನೇ ಭೀಮಸೇನ ಸಮೋ ನಾಸ್ತಿ ಸೇನೆಯೋರು ಉಭಯೋರಪಿ. ಉಳಿದವರಾಗಿದ್ದರೆ ನನ್ನ ಹಾಗಂತೀಯ ಕೃಷ್ಣ, ಅದು ಏನು ತಿಳ್ಕೊಂಡ್ಬಿಟ್ಟಿದೆಯಾ ನನ್ನನ್ನ ಅಂತ ಕೈ ನೋಡ್ತೀನಿ. ಯಾರು ಬೇಕಾದ್ರೂ ಬರಲಿ, ಇಂಥ ಮಾತು ಒಂದು ಆಡೋದಿಲ್ಲ. ಕೃಷ್ಣ, ನೀನು ಭಾರಿ ದೊಡ್ಡವನು, ನೀನೇ, ನನ್ನ ಯೋಗ್ಯತೆ ನಿನಗೆ ಗೊತ್ತಿದೆ, ಕೇವಲ ಲೋಕದೃಷ್ಟಿಯಿಂದ ಮಾತಾಡಿದ್ದೆ, ಅದೇನೂ ಇಲ್ಲ, ಅನಿವಾರ್ಯ ಅಂತ ನನ್ನ ಶಕ್ತಿ ಹೇಳ್ಕೊಂಡಿದ್ದೇನೆ. ಯಾಕೆಂದ್ರೆ ಈ ಶಕ್ತಿ ಭೀಮನಿಗಿದೆ ಅಂತ ಜಗತ್ತಿಗೆ ಗೊತ್ತಾಗೋ ಚಾನ್ಸೇ ಇರಲಿಲ್ಲ, ಭೀಮ ಹೇಳ್ಕೊಂಡ ಗೊತ್ತಾಯ್ತು ಅಷ್ಟೇ. ಹೇಳ್ಕೊಳ್ಳೋ ಅಕೇಶನ್ ತಂದಿದ್ದು ಕೃಷ್ಣ. ಅಂದರೆ ವಾಯುದೇವರ ಮಹಿಮೆ ಏನು ಅಂತ ಜಗತ್ತಿಗೆ ಗೊತ್ತಾಗಲಿ ಅಂತ ಕೃಷ್ಣ ಹೇಳ್ತಿದ್ದ. ವಾಯುದೇವರ ಮಹಿಮೆ ಇಷ್ಟು ಅಂತ ಗೊತ್ತಾಗಲಿ, ತುಂಬ ಜನ ಗೊತ್ತಿಲ್ಲ, ವಾಯುದೇವರು ಬ್ರಹ್ಮಾಂಡ ಕಡೆ ಸಿಡಿ ಹಾಕ್ತೇನೆ ಅಂತ ಹೇಳ್ತಾರಲ್ಲ, ಇದೇನು ತಮಾಷೆ ಮಾತಾ ಅಂತ ಕೇಳಿದರೆ, ಉಳಿದವ್ರು ಹೇಳಿದರೆ ತಮಾಷೆ ಮಾತೆ ಅದು ಒಂದು. ಆದರೆ ವಾಯುದೇವರು ಯಾರು ಗೊತ್ತೇನು? ಆವ ಕಚ್ಚಪ ದೂಪರಿಂದ ಲಂಡೋದಕದಿ ಭೋವಿ ಧರಿಸಿಹ ಶೇಷಮೂರುತಿಯನ್ನು. ಇಡೀ ಶೇಷದೇವರ ಸಾವಿರ ಹೆಡೆಗಳ ಮೇಲೆ, ಒಂದು ಹೆಡೆಯ ಮೇಲೆ ಇಡೀ ಬ್ರಹ್ಮಾಂಡ ಒಂದು ಸಾಸಿವೆ ಕಾಡಿದ್ದಾಗಿದೆಯಂತೆ. ಇದು ಶೇಷದೇವರ ಸಾಮರ್ಥ್ಯ ಲೆಕ್ಕ ಹಾಕಿ, ಅವರ ಸಾವಿರ ಹೆಡೆಗಳ ಮೇಲೆ ಒಂದು ಹೆಡೆಯ ಮೇಲೆ ಇಡೀ ಬ್ರಹ್ಮಾಂಡ ಸಾಸಿವೆ ಕಾಳಿನಷ್ಟು ಎಫರ್ಟ್ಲೆಸ್ ಆಗಿ ಶೇಷ ಹೊತ್ತಿದ್ದಾನೆ ಇಡೀ ಬ್ರಹ್ಮಾಂಡವನ್ನು. ಬ್ರಹ್ಮಾಂಡಕ್ಕೂ ಶೇಷದೇವರ ಡಿಫರೆನ್ಸ್ ಏನಂತ ಗೊತ್ತಾಗ್ತದೆ. ಅಂಥ ಶೇಷದೇವರನ್ನ ಇಡೀ ಶೇಷದೇವರನ್ನ ಬೆನ್ನ ಮೇಲೆ ಆರಾಮ ಸಾಸಿವೆ ಕಾಳು ಹೊತ್ತೋಗುತ್ತಿದ್ದಾರೆ ಅಂತ ವಾಯುದೇವರು. ಇಡೀ ಬ್ರಹ್ಮಾಂಡ ಇವರಿಗೆ ಸಾಸಿವೆ ಕಾಳಾದರೆ ಬ್ರಹ್ಮಾಂಡ ಸಮೇತ ಈ ಸಾಕ್ಷಾತ್ ಶೇಷದೇವರೇ ಇವರಿಗೆ ಸಾಸಿವೆ ಕಾಳಿದ್ದಾಗಿ ಅಷ್ಟು ಆ ಓಬಿ ಧರಿಸಿ ಶೇಷಭೂರುತಿಯನು. ಇಡೀ ಶೇಷದೇವರನ್ನು ಹೊತ್ತಿರತಕ್ಕಂಥ ವಾಯುದೇವರೇ ಭೀಮಸೇನಾದ ಮೇಲೆ ಈ ಬ್ರಹ್ಮಾಂಡ ಯಾವ ಲೆಕ್ಕ ಅವರಿಗೆ ಸಾಸಿವೆ ಕಾಳಿಗಿಂತ ಕಡಿಮೆ ಲೀಲಾಜಾಲ ಒಡೆದು ಬಿಡಬಲ್ಲೆ. ಇದೆಲ್ಲ ಹೇಳೋ ಪ್ರಸಂಗ ಯಾತಕ್ಕೆ ಬಂತು? ಕೃಷ್ಣ ಹೇಳಿದ್ದಕ್ಕೆ ಬಂತಿತ್ತು. ಸೊ ವಾಯುದೇವರ ಮಹಿಮೆಯನ್ನು ಕೃಷ್ಣ ವಾಯುದೇವರ ಬಾಯಿಂದನೇ ಹೊರಗೆ ಹಾಕಿಸ್ತಾ ಇದ್ದಾನೆ. ಇದು ಭೀಮಸೇನ ಹೇಳಿದ ಮಾತು. ಈ ಒಂದು ಪ್ರಶ್ನೆ ಬರುತ್ತೆ, ಇಂಥ ಮಾತನ್ನು ಹೇಳೋದು ದೊಡ್ಡದಲ್ಲ, ದೀನಿಸ್ಕೊಳ್ಳೋದು ಭಾರಿ ದೊಡ್ಡದು. ಏನೋ ಅಂದುಬಿಡ್ತಾನೆ, ಆಮೇಲೆ ನೋಡಿದ್ರೆ ಸಾರಿ ಏನೋ ಆಗಲಿಲ್ಲ ಅಂತ ಮೂದು ಕೈ ಚಾಚಿಬಿಟ್ರೆ ಮೂದೋಯ್ತು. ಅರ್ಜುನ ಅಂತಿದ್ದ, ಆ ಬ್ರಾಹ್ಮಣನ ಮಗನ ಉಳಿಸೇ ಉಳಿಸ್ತೇನೆ ನಾನು ಅರ್ಜುನ, ನಿನ್ನ ಕೈಲಿ ಆಗುತ್ತಾ ಅಂತ ಕೃಷ್ಣ ಕೇಳಿದರೆ, ಇಲ್ಲಿ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿಬಿಟ್ರೆ ಜೋರಾಗಿ ಮಾಡಿದ ಪ್ರತಿಜ್ಞೆ ಅಂಥದ್ದು. ಕೃಷ್ಣ ಎಚ್ಚರಿಕೆ ಕೊಡಲಿಕ್ಕೆ ಹೋದರೆ ಕೃಷ್ಣ ನಡೆಸ್ತಾ ಹೋದರೆ ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ ಜೋರು ಮಾಡಿಬಿಟ್ಟ. ಆಗ ಅರ್ಜುನಿಗೆ ಏನಾಯಿತು ಅಂತ ಗೊತ್ತಿದೆ, ಅರ್ಜುನ ಕೈಲಿ ಆಗಲಿಲ್ಲ, ಕೃಷ್ಣ ಅರ್ಜುನ ಸೋತು ಬಿಟ್ಟ. ಕೃಷ್ಣ ಆಗ ಕರೆ ಅರ್ಜುನ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಅಂತ ಹೋದ. ಕೃಷ್ಣ ಆತನ ಕರ್ಕೊಂಡು ಹೋಗಿಬಿಟ್ಟು ತನ್ನ ವೈಕುಂಠಕ್ಕೆ ಕರ್ಕೊಂಡೋಗಿ ತನ್ನ ಮಹಿಮೆ ತೋರಿಸಿಬಿಟ್ಟು ಆ ಮೃತಶಿರನ್ನು ತಂದುಕೊಟ್ಟ ಕಥೆಯೆಲ್ಲ ಕೇಳಿದ್ದೇವೆ ಈಗಾಗಲೇ ಸಭಾಪರ್ವದ ಕಾಲ ಕೇಳಿದ್ದೇವೆ. ಆಗ ಹೇಳ್ತಾ ಅರ್ಜುನ, ಹೀಗೆಲ್ಲ ಅಹಂಕಾರ ಪಡಬಾರದು, ಮಿತಿಮೀರಿ ಮಾತಾಡಲಿಕ್ಕೆ ಹೋಗಬಾರದು, ಭಾರಿ ಹುಷಾರು ಅಂತ ಹೇಳಿ ಆತನ ಎಚ್ಚರಿಸ್ತಾನೆ ಕೃಷ್ಣ. ಭೀಮಸೇನಷ್ಟೇನೂ ಅರ್ಜುನ ಹೇಳಿದ್ದಿಲ್ಲ, ಆದರೆ ಭೀಮಸೇನ ಹೇಳಿದ್ದೇನೆ, ಬರೀ ಬ್ರಹ್ಮಾಂಡನೇ ಸಿಡಿಬಿಡ್ತೇನೆ, ತಾಳ ಕಟ್ಟಿಬಿಡ್ತೇನೆ ಅಂತ ಹೇಳಿದನಲ್ಲ. ಇಂಥ ಮಾತು ಹೇಳಿದಾಗ ಕೃಷ್ಣ ಏನು ಹೇಳ್ತಾನೆ, ಭಾರಿ ಇಂಪಾರ್ಟೆಂಟ್. ವಿದ್ಯಾರ್ಥಿ ಬರೀತಾನೆ ದೊಡ್ಡದಲ್ಲ, ಮೇಷ್ಟ್ ಏನು ವ್ಯಾಲ್ಯೂ ಮಾಡ್ತಾನೆ ಅದನ್ನು. ಇವನೇನೋ 100 ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಕೊಟ್ಟಿದ್ದು 0 ಹಾಗಾಗಿಬಿಟ್ರೆ ಏನು ಮಾಡಬೇಕು, ನಡಿಬೇಕಲ್ಲ ಅದನ್ನು. ಕೃಷ್ಣ ಏನು ಹೇಳ್ತಾನೆ ಭಾರಿ ಮುಖ್ಯ. ಇದು ಇಡೀ ಮಹಾಭಾರತದ ಅತ್ಯಂತ ಕೇಂದ್ರ ಭಾಗ ಆದ ಒಂದು ಭೀಮಸೇನನ ಈ ಒಂದು ಸವಾಲಿನಂಥ ಬಂದ ಪ್ರಶ್ನೆ ಇದು. ಬಂದು ಕೃಷ್ಣ ಆಗ ಮಾತಾಡ್ತಾನೆ, ಭೀಮಸೇನ ನಿನ್ನ ಮಾತನ್ನು ನಾನು ಒಪ್ತೇನೆ. ಈ ರೀತಿ ಯಾರ ಬಗ್ಗೆನೂ ಕೃಷ್ಣ ಮಾತಾಡೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳೇ ಹೇಳ್ತಾನೆ. ರಾಮಾಯಣಕ್ಕೆ ಹೋಗಿ ಸುಗ್ರೀವಾಗಲೇ ಮಾತಾಡಿದ್ರೆ ನೀವು ಅವಸರ ಪಡಲಿಕ್ಕೆ ಹೋಗಬೇಡಿ, ಹಾಗೆಲ್ಲ ದುಡುಕೋಬೇಡ ಅಂತ ಹೇಳಿಬಿಡ್ತಾನೆ. ಹನುಮಂತ ಹೇಳಿದಾಗ ಮಾತ್ರ ಹನುಮಂತ ಹೇಳಿದ್ದು ಸರಿ ಅಂತ ಒಪ್ತಾನೆ. ಇಲ್ಲಿ ಭೀಮಸೇನ ಹೇಳಿದಾಗ ಮಾತ್ರ ನೀನು ಹೇಳಿದ್ದು ಸರಿ ಭೀಮಸೇನ, ಅದು ನನಗೆ ಗೊತ್ತು ಅಂತ ಹೇಳಿದ್ದ. ನಿನ್ನ ವಿಷಯ ಕೂಡ ನನಗೆ ಪೂರ್ತಿ ಗೊತ್ತಿದೆ, ನನ್ನ ವಿಷಯ ನಿನಗೆ ಗೊತ್ತಿದೆ, ನಿನ್ನ ವಿಷಯ ನನಗೂ ಗೊತ್ತಿದೆ. ಅದು ನೀನು ಯಾತಕ್ಕೆ ಹೇಳಿದ್ದು ನನಗೆ ಗೊತ್ತಿದೆ. ನಿನ್ನ ಬಲದ ಬಗ್ಗೆ ಹೇಳಿಕೊಂಡೆಯಲ್ಲ, ಇಡೀ ಬ್ರಹ್ಮಾಂಡವನ್ನು ಭೂಗೋಳವನ್ನು ಸೀಳಿ ಹಾಕಿಬಿಡ್ತೇನೆ ಅಂತ ಹೇಳಿದೆಯಲ್ಲ, ಅದು ನಾನು ಒಪ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಒಪ್ತೇನೆ ಅಷ್ಟೇ ಅಲ್ಲ ಅಂತ ಹೇಳಿದ. ಅಷ್ಟೇ ಅಲ್ಲ, ನಿನ್ನ ಶಕ್ತಿ ನೀನು ಹೇಳ್ಕೊಂಡಿದ್ದಿ ಭಾರಿ ಜಾಸ್ತಿ ಅದು ಅಂತ ಜನ ತಿಳ್ಕೊಳ್ಳೋಷ್ಟು ಮಟ್ಟು ಹೇಳ್ಕೊಂಡಿದ್ದಿ, ಆದರೆ ನಾನು ಹೇಳ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತತ್ ತ್ವಯಿ ಸಂಭಾವಯಾಮ್ಯಹಂ. ಇಂಥ ಪ್ರಶಂಸೆ ಭೀಮನ ಹೊರತು ಯಾರಿಗೂ ಸಿಗಲಿಲ್ಲ ಜಗತ್ತಿನೊಳೆ. ಯತ್ಕಿಂಚ ಆತ್ಮನೇ ಕಲ್ಯಾಣಂ ಸಂಭಾವಯಸಿ ಪಾಂಡವ, ನಿನ್ನಲ್ಲೇನು ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳ್ಕೊಂಡಿದ್ದೀಯಲ್ಲ, ನೀನು ಅದನ್ನು ಹೆಚ್ಚು ಹೇಳ್ಕೊಂಡಿಲ್ಲ, ತುಂಬ ಕಡಿಮೆ ಹೇಳ್ಕೊಂಡಿದ್ದಿ. ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯಹಂ, ನಿಜವಾಗಲೂ ನಿನ್ನ ಶಕ್ತಿ ಎಷ್ಟಿದೆ ಅಂದರೆ ಇದಕ್ಕಿಂತ ಸಾವಿರಾರು ಪಟ್ಟು ಜಾಸ್ತಿ ಇದೆ. ಅಷ್ಟಿದೆ ಅಂತ ಒಪ್ಪಿಕೊಂಡ್ರೆ ಸಾಕಾಗ್ತಿತ್ತು, ಭೀಮ ಭಾರಿ ಗ್ರೇಟ್ ಆಗ್ತಿದ್ದ, ಬರೀ ಅಷ್ಟಿದೆ ಅಂತ ಹೇಳಿದ್ರು ಸಾಕಾಗ್ತಿತ್ತು. ಅಷ್ಟಲ್ಲ, ಇದಕ್ಕಿಂತ ಸಾವಿರಾರು ಪಟ್ಟು ಜಾಸ್ತಿ ಇದೆ, ನೀನು ಹೇಳ್ಕೊಟ್ಟಿದ್ದು ಭಾರಿ ಕಡಿಮೆ. ಇಂಥ ಪ್ರಶಂಸೆ ಯಾರಿಗೆ ಸಿಕ್ಕಿದೆ? ಅರ್ಜುನ ಎಷ್ಟು ಬಯಸ್ಕೊಂಡಿದ್ದಾನೆ ಪಾಪ ಕೃಷ್ಣನ ಕೈಯಲ್ಲಿ, ಎಷ್ಟೇ ಬಲರಾಮ ಬಯಸ್ಕೊಂಡಿದ್ದಾರೆ, ಪಾಪ ಅಣ್ಣ ನಿನ್ನ ಕೈಯಲ್ಲಿ ಆಗೋದಿಲ್ಲ ಸುಮ್ಮನೆ ಕೊಡು ಅಂತ ಕೃಷ್ಣ ಬಲರಾಮನ ಬೈದಿದ್ದಾನೆ. ಅಂತ ಹೊತ್ತಿನೊಳಗೆ ಭೀಮನನ್ನು ಹೊಗಳುತ್ತಾನೆ, ಭಾರಿ ಕಡಿಮೆ ಹೇಳ್ಕೊಂಡಿದ್ದೆ ನೀನೀಗ. ಆಗ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಹಯೋರಪಿ. ಇವತ್ತು ಪ್ರಿಂಟ್ ಆಗಿರೋ ಎಲ್ಲ ಮೂಲಭಾರತದಲ್ಲೂ ಸಿಗುತ್ತದೆ, ಆದರೆ ಓದಿ ಅದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ ಜನಗಳಿಲ್ಲ, ಅಷ್ಟೇ ಬೇಕಿಲ್ಲ ಜನಗಳಿಗೆ, ಅವಾಯ್ಡ್ ಮಾಡ್ತಾರೆ, ಅದನ್ನು ಹಾರಿಸಿಬಿಡ್ತಾರೆ ಹೊರತು ಸ್ಪಷ್ಟವಾಗಿ ಸಿಗತಕ್ಕಂಥ ಮಾತದು. ಯಾದೃಶೇಷ ಕುಲೇ ಜಾತಃ ಸರ್ವ ರಾಜಾಭಿಪೂಜಿತೆ. ಯಾವ ವಂಶದಲ್ಲಿ ಹುಟ್ಟಿದ್ದಿ ನೀನು, ಏನು ರಾಜನಾಗಿ ಹುಟ್ಟಿದ್ದಿ, ಭೀಮ ತಮಸಿ ತಾದೃಶ್ಯ, ಅದಕ್ಕೆ ಪೂರ್ತಿ ಸರಿ ಇರೋದು ನೀನೊಬ್ಬನೇನೆ. ಸಂಪೂರ್ಣವಾದಂಥ ಶಾಸ್ತ್ರಧರ್ಮದ ಮೂರ್ತಿಮತ್ತಾದ ರೂಪನೇ. ನಿನ್ನ ಬಗ್ಗೆ ಯಾವ ಯೋಚನೆ ಕೂಡ ಇಲ್ಲ. ನಿನಗೆ ಹೇಳ್ತೇನೆ ಭೀಮಸೇನ, ಯುದ್ಧ ನಡೆಯುತ್ತೆ, ಈ ಶಕ್ತಿಯಲ್ಲಿ ಇಲ್ಲಿ ಮುಂದೆ ನಡೆಯುತ್ತೆ ಅಂತ ಗೊತ್ತಿದೆಯಲ್ಲ, ಅದು ಯುದ್ಧ ಆಗಿಯೇ ಆಗುತ್ತೆ. ಯುದ್ಧದಲ್ಲಿ ಪ್ರಧಾನ ಪಾತ್ರ ಯಾರದು ಗೊತ್ತೇನು? ನಿಂದೇನೆ ಅಂತ ಹೇಳುತ್ತೆ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ. ಎಲ್ಲ ಹೇಳಿ ನೀವು ಎಲ್ಲ ನಿಮ್ಮ ಭಾರ ಇದ್ದೀರಿ ಅಂತ ಹೇಳ್ತಾನೆ. ನಿನ್ಮೇಲೆ ಯಾರು ಹಾಕಿ ಹೋಗಿಬಿಡ್ತಾರೆ, ಅವನೇ ಭಾರ ಬಿದ್ದುಬಿಟ್ರು ಬಿದ್ದ ಇವನ ಮೇಲೇನೆ. ಇವ್ ಜನ ಕೈ ಕೊಟ್ಟು ಬಿಡ್ತಾರೆ. ಕೃಷ್ಣ ಹೇಳ್ತಾನೆ ಇಡೀ ಯುದ್ಧದ ಭಾರ ನಿನ್ನ ಮೇಲಿದೆ. ಅಂದಮೇಲೆ ಅರ್ಜುನ ಭೀಮಸೇನ ಪಾತ್ರ ಎಷ್ಟು ಡಿಫರೆನ್ಸ್ ಆಗೋಯ್ತು. ಈಗ ಯುದ್ಧದ ಜವಾಬ್ದಾರಿ ನಿಂದೇನೆ, ಉಳಿದವರೆಲ್ಲ ದೇ ಆರ್ ಟು ಬಿ ಪ್ರೊಟೆಕ್ಟೆಡ್ ಅಷ್ಟೇ. ನೀನು ಪ್ರೊಟೆಕ್ಟರ್ ಅಂದರೆ ನೀನೇನೆ. ಇದೇ ಮಾತನ್ನು ದುರ್ಯೋಧನ ಹೇಳ್ತಾನೆ ಭಗವದ್ಗೀತೆ ಆರಂಭದಲ್ಲೇನೆ. ಪಾಂಡವರ ಸೇನೆ ಹೇಗಿದೆ ಅಂದರೆ ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಭೀಮ ಕಾಪಾಡ್ತಾನೆ, ಈ ಸೇನೆ ಅತ್ಯಂತ ಸಮರ್ಥವಾದದ್ದು. ದುರ್ಯೋಧನ ಅಂತ ಅನಿವಾರ್ಯವಾಗಿ ಒಪ್ಕೋಬೇಕಾಯಿತು. ಭೀಮನ ಹಿರಿಮೆಯನ್ನು ಒಪ್ಪದಿರಲು ಸಾಧ್ಯವೇ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಇಡೀ ಮಹಾಭಾರತ ಭೀಮನ ವ್ಯಕ್ತಿತ್ವವನ್ನು ಚಿತ್ರಿಸಿರೋ ರೀತಿನೇ ಬೇರೆ, ಉಳಿದೋರ ಬಗ್ಗೆ ಹೇಳಿರೋ ರೀತಿನೇ ಬೇರೆ. ಒಂದು ಕಡೆ ಕೃಷ್ಣ ಅವನು ಸರ್ವೋತ್ತಮ, ಇನ್ನೊಂದು ಕಡೆಗೆ ಭೀಮ ಆತ ಜೀವೋತ್ತಮ. ಇಂಥ ಪ್ರಶಂಸೆ ಯಾರ ಬಗ್ಗೆ ಮಾಡ್ತಾನೆ ಕೃಷ್ಣ? ಕೃಷ್ಣನ ಕಡೆ ಸರಿ ಅನಿಸ್ಕೊಳ್ಳೋದು ಅಂದರೆ ಅಸಾಧ್ಯವಾದ ಕೆಲಸ. ಜಗನ್ನಾಥ ಭಗವಂತ ಇಷ್ಟು ಹೊಗಳ್ತಾನೆ. ಇದೇ ರೀತಿ ಆಚಾರ್ಯರು ಏನು ಮಾಡಿದರಂತೆ, ಗೀತಾಭಾಷ್ಯವನ್ನು ಬರೀತಾರೆ. ಮಧ್ವಾಚಾರ್ಯ ಗೀತಾಭಾಷ್ಯವನ್ನು ಬರೆದು ಎಲ್ಲರೂ ಗೊತ್ತಲ್ಲ, ಬದರಿಗೆ ಹೋಗಬೇಕಾದ್ರೆ ಏನು ಹೋಯ್ತಾರೆ ಅಂತ ಗೊತ್ತು. ಚಕ್ರಿ ಕೊಡುವೇಳೆ ಉಂಡೆಗಳು ಹೋಯ್ತಾರೆ ಹೊರತು ಇನ್ನೇನು ವರ್ಷಕ್ಕೆ ಇಡೀ ಭವಗ್ರ ಗೀತೆಗೆ ಭಾಷ್ಯವನ್ನು ಬರಕೊಂಡು ಬದರಿಗೆ ಹೋಗ್ತಾರೆ. ಅಲ್ಲಿ ಪಾಠ ಹೇಳ್ತಾರೆ ಶಿಷ್ಯರಿಗೆಲ್ಲ ಕೂಡ. ಆಗ ನಾರಾಯಣ ದೇವರಿಗೆ ಒಪ್ಪಿಸ್ತಾರೆ, ಅದು ದೇವರಿಗೆ ಒಪ್ಪಿಸೋದು ಅಂತ ಪುಸ್ತಕ ಇಟ್ಟು ಒಪ್ಪಿಸಿದರೆ ಅಲ್ಲ, ಅದನ್ನು ಅನುವಾದ ಮಾಡಬೇಕು. ಇಡೀ ಭಾಷ್ಯವನ್ನು ಪಾಠ ಹೇಳಿದರಂತೆ. ಆಗ ವೇದವ್ಯಾಸದೇವರು ಕಾಣಿಸ್ಕೊಂಡ್ರಂತೆ. ಆಚಾರ್ಯ ಚರಿತ್ರೆಯಲ್ಲಿ ಬರುತ್ತೆ. ಅವ್ರು ಹೇಳ್ತಾರೆ, ನೀವು ಬರೆದಿದ್ದೀರಿ, ಎಲ್ಲ ಸರಿ ಹೋಯಿತು, ನನಗೆ ಒಂದು ಮಾತ್ರ ಸರಿ ಹೋಗಲಿಲ್ಲ ಅಂತ ಹೇಳಿದರೆ. ಒಂದು ಕಡೆ ಮಾತ್ರ ಬದಲಾವಣೆ ಆಗಬೇಕು, ಉಳಿದೆಲ್ಲ ಸರಿ ಇದೆ. ಇದೊಂದು ಕುತೂಹಲದ ಘಟ್ಟ ಇದು. ವೇದವ್ಯಾಸರ ಬಾಯಲ್ಲಿ ಬರುತ್ತೆ, ಎಲ್ಲ ಸರಿ ಇದೆ, ಒಂದೇ ಒಂದು ಪದ ಸರಿ ಇಲ್ಲ ಅಷ್ಟೇ, ಇನ್ನೆಲ್ಲ ಸರಿ ಇದೆ. ಯಾವುದು ಅಂದರೆ ಆರಂಭದಲ್ಲೇ ಒಂದು ಪದ ಇದೆ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಆಚಾರ್ಯ ಬರೆದಿರ್ತಾರೆ. ನಾನು ಗೀತೆಗೆ ನನ್ನ ಶಕ್ತಿ ಇದ್ದಷ್ಟು ಅರ್ಥ ಮಾಡ್ತೇನೆ, ಅರ್ಥ ಹೇಳ್ತೇನೆ ಅಂತ ಬರೆದಿದ್ದೀರಲ್ಲ, ಇದು ಮಾತ್ರ ಸರಿಯಿಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಗೊತ್ತೇನು, ಗೀತಾ ಭಾಷೆ ಇಷ್ಟು ಪುಸ್ತಕ ಇದೆ, ನಿಮ್ಮ ಬುದ್ಧಿ ಎಷ್ಟಿದೆ ಅಂದರೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಬುದ್ಧಿ ತುಂಬ ಜಾಸ್ತಿ ಇದೆ, ನಿಮ್ಮ ಶಕ್ತಿ ತುಂಬ ಜಾಸ್ತಿ ಇದೆ, ನೀವು ಬರೆದಿರೋದು ಕಡಿಮೆ ಬರೆದಿದ್ದೀರಿ, ಎಲ್ಲ ಬರೆದಿಲ್ಲ. ಅದಕ್ಕೇ ಶಕ್ತಿ ಇದ್ದಷ್ಟು ಹೇಳ್ತೇನೆ ಅಂತ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ತೂರ್ತಿ ತೋರಿಸಿಲ್ಲ, ನೀವು ಅದರ ಸ್ವಲ್ಪ ತೋರಿಸಿದ್ದೀರಷ್ಟೇ, ಅದಕ್ಕೆ ಅದನ್ನು ಬದಲಾಯಿಸಿಬಿಡಿ. ಲೇಷತಃ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳಬೇಕು, ಶಕ್ತಿತಃ ಬೇಡ. ಯಾಕೆಂದರೆ ಜನ ಓದೋರು ಅಂತ ಓದ್ವಾಚಾರ ನಾಲೆಜ್ ಇಷ್ಟೇ ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಮೆಂಟ್ ಮಾಡ್ತಾರೆ. ಆಮೇಲೆ ನಿಮ್ಮ ಬಗ್ಗೆ ಆ ರೀತಿ ಜನ ಅಂದ್ಕೊಳ್ಳೋದು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ ಕಷ್ಟ, ನಾನು ಒಪ್ಪೋದಿಲ್ಲ. ಆದ್ದರಿಂದ ಅದಕ್ಕೆ ಲೇಷಕ್ತಿತಃ ಅಂತ ತೆಗೆದುಬಿಡಿ, ಲೇಷತ ಅಂತ ಹಾಕಿ ಕಡಿಮೆ ಹೇಳಿದ್ದೇನೆ ಅಂತ ಹೇಳಿ, ಆಗ ಹೆಚ್ಚು ಗೊತ್ತಿದೆ ಅಂತ ಅರ್ಥ ಆಗುತ್ತೆ ಜನಗಳಿಗೆ. ನೋಡೋದು ಕರೆಕ್ಷನ್, ಇದು ಕರೆಕ್ಷನ್ ಅಲ್ಲ, ಅದು ಅಪ್ರಿಸಿಯೇಷನ್ ಮಾಡ್ತಿರೋದು ಭಗವಂತ. ತುಂಬ ಕಡಿಮೆ ಹೇಳಿದ್ದೀರಿ, ಜಾಸ್ತಿ ಗೊತ್ತಿದೆ ನಿಮಗೆ ಅಂತ ಹೇಳೋದರಿಂದ ಕೆಲವರು ಇರ್ತಾರೆ, ಎಲ್ಲ ಗೊತ್ತಿದೆ, ಇಷ್ಟು ಬರೆಯೋತಿ ಪದೀತಿ ಆಯಿತು, ಪುಸ್ತಕ ಬಿಟ್ಟರೆ ಮತ್ತೆ ಗೋವಿಂದ ಕೃಷ್ಣ ಬರೋದಿಲ್ಲ, ಅವನಿಗೆ ಸಿಕ್ಕಾಬಿಟ್ಟು ಕಾಪಿ ಹೊಡೆದಿರ್ತಾನೆ ಪುಸ್ತಕನ. ಅಕಸ್ಮಾತ್ ಪುಸ್ತಕ ಬಿಟ್ಟು ಸ್ವಂತ ಬರಿ ಅಂದರೆ ಗೋವಿಂದ, ಎಷ್ಟೋದನ್ನು ಟೀಚಿ ಸಬ್ಮಿಟ್ ಮಾಡಿರ್ತಾರೆ, ಪಾಪ ಗೊತ್ತಾಗ್ಬಿಡುತ್ತೆ ಇವನು ಮುಖ ಬರೆಯೋ ಮುಖ ಅಲ್ಲ ಇವಂದು ಅಂತೇಳಿ. ಅಲ್ಲಿ ಕ್ಲಾಸ್ ಕೊಸ್ತದ ಕೇಳಿದ ತಕ್ಷಣ ಔಟ್ ಆಗಿಬಿಡ್ತಾನೆ. ಈಗ ಸ್ವಂತ ಬರೆದಿದ್ರೆ ಅದೆಲ್ಲ ಬರುತ್ತೆ, ಯಾರೋ ಹೇಳಿದರೆ ಬರಲಿಕ್ಕೆ ಬರೋದಿಲ್ಲ. ಅದು ಒಂದು ಇವತ್ತು ಗೀತೆಗೆ ಅಂಥ ಅರ್ಥ ಬರೆದವರೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಈಗ ಹೇಳಿದ್ರಲ್ಲ ಮಾಫಲ ಎಷ್ಟು ಕದಾಚನ, ಯಾರೋ ಅರ್ಥ ಬರಲಿಲ್ಲ, ಆಚಾರ ಬರೆದ ಅರ್ಥ ಅದು. ಒಂದು ಯಾಕೆ ಕೇಳ್ತೀರಿ ದೇವರನ್ನು? ನೀವು ಅವನಾಗಿ ಎಷ್ಟು ಕೊಡ್ತಿರಬೇಕಾದ್ರೆ ದೇವರ ಹತ್ರ ಬೇಡ ಅಂಬ ಅಭ್ಯಾಸ ಮಾಡಿಕೊಳ್ಳಿ, ಬೇಕು ಅಂತ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾರೆ. ಜನ ಕೊಟ್ಟರೆ ಒಂದು ಕೈ ಎರಡು ಕೈಯಿಂದ ಕೊಡ್ತಾರೆ, ದೇವರಿಗೆ ಅನಂತ ಕೈ ಇದೆ, ಅವ್ರು ಕೊಟ್ಟಂತೆ ಯಾರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಅನಂತ ಕೈ ಇದೆ, ಅವನು ಕೊಟ್ಟಂತ ಇಸ್ಕೊಳ್ಳೋಕೆ ತಮ್ಮ ಕೈಯಲ್ಲಿ ಯಾರಿಗೂ ಆಗೋದಿಲ್ಲ. ಅದಕ್ಕೆ ಬೇಡ ಅನ್ನೇ ಅವ ಸರಿ ಹೋಗುತ್ತೆ. ನಾವು ಬೇಕು ಅಂತ ಹೇಳಿದ್ರೆ ತಗೊಳ್ಳೋ ಯೋಗ್ಯತೆ ನಮಗೆಲ್ಲಿದೆ? ಈ ಮತ್ತೆ ಯಾರನ್ನ ನಾವು ಕೇಳಬೇಕು ಗೊತ್ತಾ? ಯಾರಿಗೆ ಕೊಡೋ ಬುದ್ಧಿ ಇಲ್ಲ ಅವ್ರನ್ನ ಕೇಳಬೇಕು. ದೇವರಿಗೆ ಕೊಡೋ ಬುದ್ಧಿ ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ. ಅಸ್ಪದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ. ನಮಗೆ ಕೊಡಲಿಕ್ಕೆ ದೇವರಿದ್ದಾನೆ, ಅವನ್ನ ಯಾಕೆ ಕೇಳ್ತೀರಿ ಅಂತ ಹೇಳ್ತಾರೆ. ಕೆಲವ್ರ ಮನೆಗೆ ಹೋಗಬೇಕಾದ್ರೆ ಬೇಡ ಅನ್ನಕ್ಕೆ ತಯಾರು ಮಾಡ್ಕೊಂಡು ಹೋಗಿರ್ಬೇಕು, ಆ ರೀತಿ ಬಡಿಸೋರಿದೆ. ಕೆಲವರಿಗೆ ಮನೆಗೆ ಹೋಗಲೇಬೇಕಾಗಿಲ್ಲ, ಹಾಕೋದೇ ಇಲ್ಲ ಅಂತ ಗ್ಯಾರಂಟಿ ಇರುತ್ತೆ, ಅವರ ಯೋಗ್ಯತೆ ಗೊತ್ತಾಗಿಬಿಟ್ಟಿರುತ್ತೆ. ಇವತ್ತು ದೇವ್ರನ್ನ ಯಾರು ಕೇಳುತ್ತಾರೋ ಅವ್ರಿಗೆ ಅವಮಾನ ಮಾಡ್ತಾರೆ ದೇವರಿಗೆ ಅಂತ ಅರ್ಥ. ಓ ದೇವರು ಭಾರಿ ಜಿಪಡ ಇದ್ದಾನೆ, ದೇವರಿಗೆ ಭಾರಿ ತಿಳುವಳಿಕೆ ಇಲ್ಲ ಅಂತ ಕಾಣ. ಮಧ್ಯ ಮಧ್ಯೆ ನೆನಪು ಮಾಡಬೇಕು, ಪರಮಾತ್ಮ ಕಾಪಾಡು ಕಾಪಾಡು ಅಂತ ಕೇಳಿದರೆ ದೇವರಿಗೆ ಫೇಲ್ಯೂರ್ ಆಫ್ ಮೆಮರಿ ಅಂತ ತಿಳ್ಕೊಂಡ್ಬಿಟ್ರೆ, ದೇವ್ರಿಗೆ ನೆನಪಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ, ಅದೆಲ್ಲ ಇಲ್ಲ. ಜ್ಞಾನಿಗಳು ಏನು ಮಾಡಿ ದೇವ್ರನ್ನ ಕೇಳೋದಕ್ಕೆ ಹೋಗೋದಿಲ್ಲ, ಅವನಷ್ಟು ರಕ್ಷಣೆ ಮಾಡೋ ಜಗತ್ತಿನಲ್ಲಿ ಯಾರೂ ಇಲ್ಲ, ಇದೆಲ್ಲ ನಿಮಗೆ ವಿಶ್ವಾಸ ಬಂದರೆ ಅದು ದೇವರಲ್ಲಿ ಭಕ್ತಿ ಅಂತ ಕರೀತಾರೆ. ಇಲ್ಲದವರು ದೇವರಲ್ಲಿ ಭಕ್ತಿ ಅಲ್ಲ. ಈ ಅರ್ಥ ಯಾರು ಬರೆದಿದ್ರು? ಫಸ್ಟ್ ಟೈಮ್ ಮಧ್ವಾಚಾರ್ಯ ಬರೆದ ಅರ್ಥ ಅದೆಲ್ಲ ಕೂಡ. ಗೀತೆಗೆ ಬೇಗ ನೂರಾರು ಆಕ್ಷೇಪಣೆಗೆ ಫಸ್ಟ್ ಟೈಮ್ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗಿದ್ದು ಆಚಾರ್ಯ ಗೀತಾಭಾಷ್ಯ ನೋಡಿದ ಮೇಲೆ. ಆದರೆ ಅವ್ರು ಹೇಳಿದ್ದೇನೋ ಸ್ವಲ್ಪ ಬರೆದಿದ್ದೇನೆ ಅಂತ ಪರಮಾತ್ಮ ಹೇಳಿದ ಮೇಲೆ ಆ ರೀತಿ ಬರೆದ್ರೆ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಎರಡನ್ನು ಕಂಪೇರ್ ಮಾಡಿ, ಎರಡು ಒಂದೇನೆ. ಈಗ ಭೀಮಸೇನ ತನ್ನ ಶಕ್ತಿ ಹೇಳಿಕೊಂಡ, ನೀನು ಕಡಿಮೆ ಹೇಳಿಕೊಂಡಿದ್ದೆ, ನೀನು ಹೆಚ್ಚಿದೆ. ಆಚಾರ್ಯ ಭಾಷ್ಯ ಒಪ್ಪಿಸಿದ್ರು, ಕಡಿಮೆ ಬರೆದಿದ್ದರೆ ಹೆಚ್ಚು ಗೊತ್ತಿದೆ. ಸಿಮಿಲರ್ ಸೇಮ್ ಒಂದೇ ರೀತಿಯಾಗಿರ್ತದೆ. ಆಗ ನಮಗೆ ಮಧ್ವಾವತಾರದಲ್ಲೂ ಭೀಮಾವತಾರದಲ್ಲೂ ಒಂದೇ ರೀತಿ ನಡೀತು. ಹನುಮಂತ ಸಮುದ್ರ ಹಾರಿಬಿಟ್ಟ, 100 ಯೋಜನ ಹಾರಿದ, ಜನಗಳಿಗೆ ಆಶ್ಚರ್ಯ ಆಗೋಯ್ತು. ಉಳಿದವರು ಆಗೋದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ರು. ಆಗ ಹನುಮಂತ ಹಾರಿದ 100 ಯೋಜನ. ನೋಡಿದ್ರೆ ಭಾರಿ ಆಶ್ಚರ್ಯ ಅಂತೂ. ಹನುಮಂತ 100 ಯೋಜನ ಹಾರಿದ, ಭಲೇ ಭಲೇ ಅಂತ ಅನ್ಕೊಂಡ್ರೆ, ಆಮೇಲೆ ಹನುಮಂತ ಸಂಜೀವನ ತರಲಿಕ್ಕೆ ಹಾರ್ತಾನೆ, 100 ಯೋಜನ ಹಾರೋದಿಲ್ಲ, 50,000 ಯೋಜನ ದೂರ ಹಾರ್ತಾನೆ. ಇದು ಆಲ್ಮೋಸ್ಟ್ 0 ಆದಾಗ ಆಗುತ್ತೆ ಹೆಚ್ಚು ಕಡೆ. 50,000 ಯೋಜನ ದೂರ ಹೋಗಬೇಕು, ವಾಪಸ್ ಬರಬೇಕು. ಆದರೆ ಅರ್ಜೆಂಟ್ ಬರ್ತದೆ, ಎಮರ್ಜೆನ್ಸಿ ಕೇಸ್, ಇಮ್ಮಿಡಿಯೇಟಾಗಿ ತಂದಿರಬೇಕು ಅಲ್ಲಿಗೆ. ಹೋಗಿ ಏನೂ ಮಾಡ್ಕೊಂಬರಾಗಿಲ್ಲ. ಏಕಕ್ಷಣೇ ತ್ವಾಂಹಿ ಲೋಕಃ, ಒಂದು ಕ್ಷಣದಲ್ಲಿ 50,000 ಯೋಜನ ದೂರ ಹೋಗಿ ಆ ಸಂಜೀವನ ತಗೊಂಡು ವಾಪಸ್ ಬರಬೇಕಾದ್ರೆ ಏನು ವೇಗ! ಈ 100 ಯೋಜನೆ ಆಡಿದ್ನಲ್ಲ, ಅದು ಲೇಷತಃ ಆಯ್ತಾಗ. ಇದು ಶಕ್ತಿ, ಹನುಮಂತನ ಶಕ್ತಿ ಎಷ್ಟೊಂದು ಈಗ ಗೊತ್ತಾಯ್ತಲ್ಲ, ಅದು ಭಾರಿ ಕಡಿಮೆ. ಇನ್ನೂ ಹೇಳ್ತಾರೆ 50,000 ಯೋಜನೆ ಭಾರಿ ಕಡಿಮೆ. ಅದಿದ್ದಿದ್ದು ಅಷ್ಟು ದೂರ, ಅದಿನ್ನೂ ಮುಂದೆ ಹೋಗಲಿಲ್ಲ ಅಷ್ಟೇ ಹೊರತು, ಇಲ್ಲ ಇನ್ನೂ ಬೇಕಾದಷ್ಟು ದೂರ ಹೊಲಕ್ಕೆ ಬರ್ತಿತ್ತು. ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ. ಹೀಗೆ ಭೀಮನ ಮಹಿಮೆ, ಕೃಷ್ಣನ ಮಹಿಮೆ ಇರೋದೆಲ್ಲಿ? ಡೈರೆಕ್ಟ್ ಮಹಾಭಾರತದಲ್ಲೇ ಇದೆ, ಡೈರೆಕ್ಟ್ ರಾಮಾಯಣದಲ್ಲೇ ಇದೆ. ಉಪನಿಷತ್ತುಗಳಲ್ಲಿ ಸಾರುತ್ತಾರೆ, ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಮುಖ್ಯ ಪ್ರಾಣ ಸರ್ವ ದೇವರಲ್ಲೂ ಜ್ಯೇಷ್ಠ ಶ್ರೇಷ್ಠ ಅಂತ. ಆದರೆ ಜನ ನೋಡಿದ್ದಾರೆ, ಒಪ್ಪಳಕ್ಕೆ ಮನಸ್ಸು ತಯಾರಿಲ್ಲ ಅಂದರೆ ನಾವು ಪ್ರಾಮಾಣಿಕತೆ ಇಲ್ಲ ಅಂತ ಆಗುತ್ತೆ. ಉಪನಿಷತ್ತನ್ನು ಯಾರು ಬೇಕಾದ್ರೂ ಓದೋ, ಮಾಧುರ್ ಬರೆದು ಉಪನಿಷತ್ತಲ್ಲ, ಅಂಗಡಿಯಲ್ಲಿ ಸಿಗುತ್ತೆ, ಪ್ರಿಂಟಾಗಿ ಸಿಗುತ್ತೆ, ಓದಿ ಚಾಂದೋಗ್ಯದಲ್ಲಿ ಓದಿ. ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಮುಖ್ಯ ಪ್ರಾಣ ಶ್ರೇಷ್ಠ, ಮುಖ್ಯ ಪ್ರಾಣ ಜೀವೋತ್ತಮ, ಅಖಾಣಾಶ್ವ ಸಮ. ಇದು ಒಪ್ಪದೆ ಹೋದರೆ ಉಪನಿಷತ್ತು ಏನು ಓದ್ದಾಗ ಆಯ್ತು ಇವರೀಗ? ಅರ್ಥನೇ ಆಗಿಲ್ಲ ಅಂತ ಅರ್ಥ, ಮನಸ್ಸಲ್ಲಿ ದೋಷ ಇದೆ ಅಂತ ಅರ್ಥ. ಇದು ಭೀಮನ ಮಹಿಮೆ, ಕೃಷ್ಣನ ಬಾಯಿಯಿಂದ ಬಂದು ಲೋಕಕ್ಕೆ ಮಂಗಳವಾಯಿತು. ಮುಂದೇನಾಗುತ್ತೆ ನೋಡಬೇಕು. ಅದನ್ನು ನಾಳೆ ಇನ್ನು 3 ದಿವಸದಲ್ಲಿ ಏನೇನಾಗಬೇಕು. ಇನ್ನು 3 ದಿವಸ ಅಲ್ಲ, 2ನೇ ದಿವಸ. 2 ದಿವಸದಲ್ಲಿ ಇನ್ನು ಭಾರಿ ಕೃಷ್ಣ ಪ್ರಯಾಣನೇ ಅದ್ಭುತ ಪ್ರಯಾಣ ಕೃಷ್ಣನದು. ಅಲ್ಲಿ ದುರ್ಯೋಧನ ಹತ್ರ ಹೋಗೋದು, ಅಲ್ಲಿ ಮಾತುಗಳು, ಕೃಷ್ಣನ ಮಾತು ಅಂದರೆ ಕೃಷ್ಣನ ಮಾತುಗಳೇ ತಾನೆ. ಅದೆಲ್ಲ ಆದಷ್ಟು ನೋಡೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀಡಿದ ಯದವೋಚಮಹಂ ತೇನ ಹೀಯತಾ ಸಮಾನ.